पूर्ण ज्ञान रसारण से उत्तुंग वात्तरंगाय मध्वदुग्धाब्धये नमः। गुरुमखिल गुणज्ञं सद्गुणैकाधिवासं शमदम परिनिष्ठं सत्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्मम। ब्रह्मचर्य हरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वाजराजपदद्वन्द्वावारिजासक्तमानसान् विश्वप्रियगुरून् वन्दे मन्दोऽहं धीविशुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामिनं त्वां लघुप्रेमतीर्थं वन्देह्यभीष्टदम्। श्रीगुरुभ्यो नमः। हरिः ओम्। श्रीशाङ्घ्रिसेवकं नित्यं भूसुराग्रकुलोद्भवं वासमादिशिलाक्षेत्रे शेषदासगुरुं भजे। श्रीगुरुभ्यो नमः। हरिः ओम्। ನಿನ್ನೆವರೆಗೂ ಶೇಷದಾಸರ ಸುಳಾದಿಯ ಚೂರು ಭಾಗ ನೋಡಿದವು. ಅದರಲ್ಲಿ ಯೋ ಅಂತಶ್ಚರತಿ ಭೂತಾತ್ಮ ಯಸ್ತಪತಿ ಅಂಡಮಧ್ಯಗಃ, ಯಾವನಾದರೆ ಎಲ್ಲರ ಒಳಗೂ ನಿಂತಿದ್ದಾನೋ ಅವನೇ ಬ್ರಹ್ಮಾಂಡವನ್ನು ಹೊತ್ತು ನಿಂತಿದ್ದಾನೆ. ಯಾವನಾದರೆ ಬ್ರಹ್ಮಾಂಡ ಹೊತ್ತು ನಿಂತಿದ್ದಾನೋ ಅವನೇ ಎಲ್ಲರ ಶರೀರದ ಸುತ್ತು ವಿರಾಟ್ ರೂಪದಿಂದ ನಿಂತು ರಕ್ಷಣೆ ಮಾಡುತ್ತಾ ಇದ್ದಾನೆ. ಅದನ್ನೇ ತಿಳಿಸಿಕೊಡುತ್ತಾರೆ. ಶುಕಮುನಿ ವಾಕ್ಯದಂತೆ ದೃಢದಿ ನಂಬು. ಇದು ಭಾಗವತದಲ್ಲಿ ಶುಕಾಚಾರ್ಯರು ಹೇಳಿದ ಮಾತು. ಪ್ರತಿಯೊಬ್ಬ ಜೀವರಾಶಿಯ ಶರೀರದ ಸುತ್ತು ವಿರಾಟ್ ರೂಪಿ ಭಗವಂತ ನಿಂತಿದ್ದಾನೆ. ಅವನ ಆ ದೇಹ ಭಗವದ್ಗುರು ರೂಪ ಏನು ವಿರಾಟ್ ರೂಪವಿದೆ, ಆ ವಿರಾಟ್ ರೂಪದಲ್ಲಿ ಸೂಕ್ಷ್ಮವಾಗಿ 14 ಲೋಕಗಳು ನಿಂತಿವೆ. ಆ 14 ಹೊರಗಿನ 14 ಲೋಕಗಳಲ್ಲಿ ಇರುವಂಥ ಏನು ಸಾಂಶರಾದ ದೇವತೆಗಳಿದ್ದಾರೆ, ಯಾರ್ಯಾರು ಮಹಾನುಭಾವರಿದ್ದಾರೆ, ಅವರೆಲ್ಲರೂ ಕೂಡ ಸೂಕ್ಷ್ಮ ರೂಪದಿಂದ ನಮ್ಮ ಶರೀರದಲ್ಲಿ ಇದ್ದೇ ಇದ್ದಾರೆ. ಅದನ್ನು ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾರೆ. ಇದನ್ನೇ ದಾಸರಾಯರು ಪ್ರಕಾಶ ಸಂಹಿತ ಮೊದಲಾದ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಂಥದ್ದನ್ನೇ. ಹೃದಯ ಕಮಲದಲ್ಲಿ 4 ದ್ವಾರಗಳಿವೆ, ಆ ಕಮಲದ ಸುತ್ತು ಮೇಲೊಂದು ದ್ವಾರ, ಒಟ್ಟಾರೆ 5 ದ್ವಾರಗಳು. 5 ದ್ವಾರಗಳಲ್ಲಿ ಪುಷ್ಕರಾಜ್ಯರು, ಋಷಿಗಳು, ಪಿತೃಗಳು, ಗಂಧರ್ವಗಣರು ಮತ್ತು ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರತಿಯೊಬ್ಬ ಜೀವರಾಶಿಯ ಹೃದಯ ಕಮಲದಲ್ಲೂ 5 ದ್ವಾರಗಳಿಂದ ಪ್ರವೇಶ ಮಾಡುತ್ತಾ ಅಲ್ಲಿರೋ ಭಗವಂತನನ್ನ ನೋಡುತ್ತಾ ಇದ್ದಾರೆ ಎಂಬುದನ್ನು ತಿಳಿಸಿಕೊಡುತ್ತಾರೆ. ಸಾಂಶರಾದ ದೇವತೆಗಳ ತಾಕತ್ತಂಥದ್ದು ಇಡೀ ಬ್ರಹ್ಮಾಂಡದೊಳಗಿರುವ ಪ್ರತಿಯೊಬ್ಬ ಜೀವರಾಶಿಯ ಹೃದಯದಲ್ಲೂ ಶರೀರದಲ್ಲೂ ತಾವು ಸತತ ನಿಂತಿರ್ತಾರೆ. 14 ಲೋಕಗಳು ಸೂಕ್ಷ್ಮದಿಂದ ರೂಪದಿಂದಿವೆ, ಅಲ್ಲಿ ದೇವತೆಗಳೆಲ್ಲ ನಿಂತಿದ್ದಾರೆ ಎಂಬ ಎಚ್ಚರ ನಮಗಿರಲಿ ಅಂತ ತಿಳಿಸಿಕೊಡುತ್ತಾರೆ. ಶಕತನಾದ ಹರಿ ನಿಂದು ಮಾಡಿಸದಿರೆ ಲಕುಮಿ ವಿರಿಂಚಿ ಭವ ಶಕ್ರಾಜ್ಯರು ಅಶಕ್ತರಯ್ಯ ಶ್ವಾಸ ಬಿಡಲು ಯೋಗ್ಯರಲ್ಲ ಪ್ರಕಟವಾಗಿದೆ ಶ್ರುತಿ ಶಾಸ್ತ್ರದಲ್ಲಿ. ಇದು ಹೇಳುತ್ತಾರೆ ನಮ್ಮ ಜೀವನ ಪರಿಮಾಣ ಎಷ್ಟು ಅಂದರೆ ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವಗೈದು ಅದರೊಳು ಒಂದನು ಶತವಿಭಾಗವಗೈಯಲು ಎನಿತಿಹುದೋ. ಆ 100 ಭಾಗ ಮಾಡಿ ಅದರಲ್ಲಿ ಒಂದನ್ನು ತೆಗೆದು ಅದರ 100 ಭಾಗ ಮಾಡಿದರೆ ಅದರಲ್ಲಿ ಒಂದೆಷ್ಟು ಅಷ್ಟು ಜೀವ ಪರಮಾಣು. ಅಂಥ ಜೀವ ಶರೀರದ ಮಧ್ಯೆ ಹೃದಯ ಕಮಲದಲ್ಲಿ ಮೂಲೇಶ ನಾಮಕ ಭಗವಂತನ ಪಾದ ಮೂಲದಲ್ಲಿ, ಪವನನ ಪಾದ ಮೂಲದಲ್ಲಿ ಜೀವ ಲಿಂಗ ಅನಿರುದ್ಧಗಳ ಪೊತ್ತಿಕೊಂಡಿಹ ಅಂತ ಜೀವ ಇರುವಂತಹ ಸ್ಥಾನವನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಹಾಗಾದರೆ ಇಂಥ ಸೂಕ್ಷ್ಮ ಜೀವಿ ಇಷ್ಟು ದೊಡ್ಡ ಶರೀರ ಹೊತ್ತುಕೊಂಡು ತಿರುಗಾಡಲಿಕ್ಕಾಗುತ್ತಾ, ಅಂದರೆ ಆಗಲ್ಲ ಅಂತ ಹೇಳುತ್ತಾ ಈ ಜೀವಿಯನ್ನ ಒಳಗಿಲ್ಲಿಟ್ಟು ವಿರಾಟ್ ರೂಪಿಯಾಗಿ ತಾನೇ ಈ ಶರೀರ ಹೊತ್ತು ಜೀವಿಗೆ ಆಲೋಚನೆ ಕೊಡುತ್ತಾನೆ. ನಾನು ನಡೆಯಬೇಕು ಅಥವಾ ನಾಟ್ಯ ಮಾಡಬೇಕು ಹೀಗೆ ಅಂತ ಹೇಳುತ್ತಾನೆ. ಆ ರೀತಿಯಲ್ಲಿ ಒಳಗೆ ತಾನು ಆಲೋಚನೆ ಕೊಡುತ್ತಾನೆ. ಆ ಜೀವಿಯ ಆಲೋಚನೆ ಪ್ರಕಾರ ಈ ಶರೀರವನ್ನ ತಾನೇ ಹೊತ್ತುಕೊಂಡು ನಡೆಸೋದೋ ಕುಣಿಸೋದೋ ಏನು ಬೇಕಾದರೂ ಅವನೇ ಮಾಡುತ್ತಾ ಇದ್ದಾನೆ. ಈ ದೃಷ್ಟಿಯಲ್ಲಿ ನೋಡಿದಾಗ ಎಲ್ಲೆಲ್ಲಿ ನಾಟ್ಯ ಆದರೂ ಅವನದ್ದೇ ರೂಪ ಕಾಣುತ್ತೆ. ಅವನೇ ಹೊತ್ತುಕೊಂಡು ನಾಟ್ಯ ಆಡತಾ ಇದ್ದಾನೆ. ಅವನೇ ಹೊತ್ತುಕೊಂಡು ಎಲ್ಲರನ್ನ ನಡೆಸಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವನೇ ಹೊತ್ತುಕೊಂಡು ಎಲ್ಲರನ್ನ ಕೂಡಿಸಿ ಊಟ ಮಾಡಿಸಿ ಮಲಗಿಸಿ ಎಬ್ಬಿಸಿ ಎಲ್ಲಾ ಕೆಲಸ ಅವನೇ ಮಾಡುತ್ತಾ ಇದ್ದಾನೆ. ಆದ್ದರಿಂದ ಈ ಭಗವದ್ ರೂಪ ನಮ್ಮ ಸುತ್ತು ಇದ್ದು ಕೆಲಸ ಮಾಡಿಸದಿದ್ದರೆ ಲಕ್ಷ್ಮೀದೇವಿ ಬ್ರಹ್ಮದೇವರು ಮೊದಲಾದ ಸಕಲ ದೇವತೆಗಳಿಗೂ ಉಸಿರಾಡಲಿಕ್ಕೂ ತಾಕತ್ತಿರಲ್ಲ ಇವ ಬಿಟ್ಟರೆ. ಆದ್ದರಿಂದ ಪ್ರತಿಯೊಬ್ಬರಲ್ಲಿ ನಿಂತು ಮಾಡಿ ಮಾಡಿಸುವವ ಇವನೇ. ಇದನ್ನೇ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಯಾರು ತಿಳಿಯುತ್ತಾರೋ ಇನಿತು ತಿಳಿವ ನರ ಮುಕುತಿಗೆ ದ್ವಾರವಿದು. ಇನಿತು ತಿಳಿವ ನರ ರಿಕತನಲ್ಲವೋ ಬಲು ಭಾಗ್ಯಾಧಿಕನು. ಈ ರೀತಿ ತಿಳವಳಿಕೆ ಬಂದರೆ ಆ ಮನುಷ್ಯನನ್ನ ದೇವತೆಗಳು ಗುರುತಿಸ್ತಾರಂತೆ. ಇವ ಮಹಾಭಾಗ್ಯವಂತ ಅಂತ. ಈ ಸುತ್ತಿರುವ ಸಂಪತ್ತು ಎಷ್ಟು ಕೋಟಿ ಇದ್ರೂ ಕೂಡ ಅವರ ರಿಕತ ಅಂದ್ರೆ ಬಡವನೆ. ಯಾವಾಗಾದ್ರೆ ಭಗವಂತನ ಜ್ಞಾನ ಬರುತ್ತೆ, ಯಾವಾಗ ಈ ಸಂಸಾರದಿಂದ ಹೊರಡಬೇಕು ಅಂತ ಎಚ್ಚರ ಬರುತ್ತೆ ಆವಾಗ ಅವನಿಗೆ ಸಂಪತ್ತು ಬಂದಂತೆ ಲೆಕ್ಕ. ಆದ್ದರಿಂದ ಈ ಜ್ಞಾನ ಮುಕುತಿಗೆ ದ್ವಾರವಿದು, ಮುಕ್ತಿಗೆ ಪ್ರಧಾನ ದ್ವಾರ ಈಗ ಹೇಳಿಕೊಡುವಂತಹ ಉಪಾಸನೆ. ಇನಿತು ತಿಳಿವ ನರ ಅಂದರೆ ಯಾವ ರೀತಿಯಲ್ಲಿ ನನ್ನ ಶರೀರದ ಸುತ್ತು ವಿರಾಟ್ ರೂಪ ನಿಂತಿದೆ, ಆ ಒಳಗೆ 14 ಲೋಕಗಳು ನಿಂತಿವೆ, ಎಲ್ಲಾ ದೇವತೆಗಳು ನಿಂತಿದ್ದಾರೆ ಅಂತ ತಿಳಿಯುವ ನರ ಏನಿದ್ದಾನೆ ಅವ ರಿಕತನಲ್ಲವೋ ಬಲು ಭಾಗ್ಯಾಧಿಕನು. ಅದ್ಭುತವಾದ ಭಾಗ್ಯವಂತನಾಗಿದ್ದಾನೆ. ಇನ್ನು ಮುಂದೆ ಹೇಳುತ್ತಾರೆ, ಭಕುತಿಯಿಂದಲಿ ಅಲ್ಪ ಜಲವ ಕೊಡುವ ನಾಕೆ ವಿಘನ ಸಾಂಡ ದಾನವಿತ್ತ ಫಲಕ್ಕೆ ಅಧಿಕಾರಿಯಾಗುವನು ಸಂಸಾರ ಮುಕ್ತನಾಗಿ. ಈ ರೀತಿ ಚಿಂತನೆಯಿಂದ ಒಂದು ಚೂರು ನೀರು ಕೊಟ್ಟರೂ ಕೂಡ ಬ್ರಹ್ಮಾಂಡ ದಾನ ಮಾಡಿದ ಫಲ ಬರುತ್ತೆ. ಹಾಗಾದರೆ ನಾವು ಚಿಂತನೆ ಮಾಡಬೇಕಾದ ಕ್ರಮ ಏನು? ನಮ್ಮ ಶರೀರ ಸುತ್ತು ವಿರಾಟ್ ರೂಪ, ಒಳಗೆ 14 ಲೋಕಗಳು, ಅಲ್ಲಿರುವ ದೇವತೆಗಳು, ಎಲ್ಲರನ್ನ ಒಮ್ಮೆ ಸ್ಮರಣೆ ಮಾಡಿ ನಾವು ಊಟ ಮಾಡುವಾಗಲೂ, ಮನೆಯಲ್ಲಿ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಊಟ ಮಾಡುವಾಗಲೂ, ನಾವು ಬಡಿಸುವಾಗಲೂ, ಅವರವರಿಗೆ ಏನೇನು ಕೊಡುವಾಗಲೂ, ಅಥವಾ ಹೊರಗಿನಿಂದ ಬ್ರಾಹ್ಮಣರು ಮುತ್ತೈದರು ಬಂದಾಗ ಅವರಿಗೆ ಊಟ ಹಾಕುವಾಗಲೂ ವಿರಾಟ್ ರೂಪವನ್ನು ಸ್ಮರಿಸಿ 14 ಲೋಕಗಳನ್ನು ಚುಟುಕಾಗಿ ಸ್ಮರಿಸಿ ಅಲ್ಲಿರತಕ್ಕಂಥ ಸಕಲ ಸಾಂಶರನ್ನು ಸ್ಮರಿಸಿ ನಾವು ಅವರವರಿಗೆ ಬೇಕಾದ್ದನ್ನು ಅಲ್ಲಲ್ಲಿ ಕೊಟ್ಟು ಬಿಟ್ಟರೆ 14 ಲೋಕದಲ್ಲಿರುವವರಿಗೆ ಉಪಚಾರ ಮಾಡಿದಂತ ಫಲ ಬರುತ್ತೆ. ಅದೆಷ್ಟು ಅಂದ್ರೆ ಅದ್ಭುತವಾಗಿರುತ್ತೆ. ಆದ್ದರಿಂದ ಭಕುತಿ ಎಂದಲಿ ಅಲ್ಪ ಜಲವ ಕೊಡುವ ನ್ಯಾಕೆ, ಸ್ವಲ್ಪ ನೀರು ಕೊಟ್ಟರು ಸಾಕಯ್ಯ ಬ್ರಹ್ಮಾಂಡ ದಾನ ಮಾಡಿದ ಫಲಕ್ಕೆ ಅಧಿಕಾರಿ ಆಗ್ತಾನೆ. ಶಕಟ ಭಂಜನ ಕರವ ಪಿಡಿವ ಬೇಗ. ಭಗವಂತ ಅದ್ಭುತವಾಗಿ ಶಕಟ ಭಂಜನ ಅಂದ್ರು. ಶಕಟ ಭಂಜನ ಅಂತ ಯಾಕೆ ಇಲ್ಲಿ ಹೇಳಿದ್ರು ಅಂದ್ರೆ, ಸ್ವಾಮಿ ಕೃಷ್ಣನಾಗಿದ್ದಾಗ ಕರಕೊಂಡು ಹೋದರು ಯಮುನಾ ತಟಕ್ಕೆ, ಉತ್ಸವ ಆಗ್ತಾ ಇದೆ ಅಂಥ ಕಾಲಕ್ಕೆ ಬಂಡಿಯ ಮೇಲೆ ಎಲ್ಲ ಗಡಿಗೆಗಳಲ್ಲಿ ಹಾಲು ಮೊಸರು ಎಲ್ಲ ತುಂಬಿದ್ದಾರೆ. ಕೃಷ್ಣ ಚಿಕ್ಕ ಮಗು, ಕೈಯಲ್ಲಿದ್ದರೆ ಸ್ನಾನಾದಿಗಳು ಪೂಜಾದಿಗಳು ಆಗಲ್ಲ, ಅದಕ್ಕೆ ಎಲ್ಲಿ ಮಲಗಿಸಬೇಕು ಕೃಷ್ಣನನ್ನ ಅಂತ ನೋಡುತ್ತಾರೆ ನೋಡುತ್ತಾಳೆ. ಅವಾಗೆ ಈ ಹಾಲು ಮೊಸರನ್ನ ತೆಗೆದು ಮೇಲೆ ಮಲಗಿಸೋಣ ಅಂದ್ರೆ ಅವು ಉರುಳಿದರೆ ಎಲ್ಲ ಒಡೆದು ಹೋಗುತ್ತೆ. ಆದ್ದರಿಂದ ಕೃಷ್ಣನನ್ನ ಬಂಡಿಯ ಕಳೆಗೆ ಹುಲ್ಲು ಹಾಕಿ ಅಲ್ಲೇ ಮಲಗಿಸಿ ಬಿಡುತ್ತಾ ಇದ್ದಾಳೆ. ಕೃಷ್ಣ ನೋಡಿದ, ಅದರಲ್ಲಿ ಒಂದು ಅಸುರ ಬಂದು ಸೇರಿದ, ಅವನನ್ನ ಕಾಲಿಲಿ ಒದ್ದ. ಅವನ ಯಾರೋ ಅಲ್ಲ, ಶಕಟಾಸುರ. ಅವನ ಲಕ್ಷಣ ಏನು ಅಂದ್ರೆ, ಕೃಷ್ಣ ನೋಡಿದನಂತೆ, ನನಕ್ಕಿಂತಲೂ ಹಾಲು ಮೊಸರು ಜಾಸ್ತಿ ಆಯಿತ, ನನ್ನ ಮೇಲೆ ಅವು ಇಟ್ಟು ನನ್ನನ್ನ ಕಳಗ ಹಾಕಿದ್ದೀರಲ್ಲ ಅಂತೇಳಿ ಬಂಡಿಯನ್ನ ಒತ್ತ, ಬಂಡಿ ತಿರುಗಿ ಬಿತ್ತು. ಇದೇ ಶಕಟಾಸುರ ಭಂಜನ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮಲ್ಲೂ ಆಗ ಶಕಟಾಸುರ ಸತ್ತ, ಆದರೆ ಇಲ್ಲಿ ಶಕಟ, ಈ ನಮ್ಮ ಶರೀರವೆಂಬ ಶಕಟ ಬಂಡಿ, ಇದರಲ್ಲಿ ಶಕಟಾಸುರ ಇದ್ದೇ ಇದ್ದಾನೆ. ಅವನ ಲಕ್ಷಣ ಏನು ಅಂದ್ರೆ, ದೇವರಕ್ಕಿಂತ ಪದಾರ್ಥದ ಮೇಲೆ ವ್ಯಾಮೋಹ ಜಾಸ್ತಿ ಕೊಡ್ತಾನವ. ಪದಾರ್ಥದ ಮೇಲೆ ವ್ಯಾಮೋಹ, ದೇವರ ಮೇಲೆ ಈ ಆಸಕ್ತಿಯೇ ಕಡಿಮೆ ಮಾಡಿಬಿಡುತ್ತಾನೆ. ಅಂಥ ಶಕಟಾಸುರ ಭಂಜನ ಮಾಡಿದವ ಯಾರು? ನಮ್ಮ ಹೃದಯದಲ್ಲಿರುವ ಬಿಂಬ ಮೂರ್ತಿ. ಅದಕ್ಕೆ ಶಕಟ ಭಂಜನ ಕರವ ಪಿಡಿವ ಬೇಗ, ಈ ರೀತಿ ಚಿಂತನೆ ಮಾಡಿದರೆ ದೇವ ಬೇಗ ಕೈ ಹಿಡಿತಾನಂತೆ. ಅದು ಬಿಟ್ಟು ನಾವು ಯಾವುದೋ ಚಿಕ್ಕ ಚಿಕ್ಕ ಅಂದರೆ ನಾನಾ ನಮ್ಮ ಸಾಧನ ಅಂತ ಹೆಸರಿಟ್ಟುಕೊಂಡು ಮಾಡತಕ್ಕಂಥದ್ದೆಲ್ಲ ಮಾಡುತ್ತಾ, ಒಳಗೆ ಅನುಸಂಧಾನ ಒಂದು ಬಿಟ್ಟು ಆ ಎಲ್ಲ ಕರ್ಮ ದಾನ ವ್ರತ ಏನು ಮಾಡಿದರೂ ಭಗವಂತ ಚೂರು ಚೂರು ಸ್ಥೂಲ ಪುಣ್ಯಗಳನ್ನು ಕೊಡತಾನಷ್ಟೇ ಹೊರತು ತಾನು ಅನುಗ್ರಹ ಮಾಡೋದಿಲ್ಲ. ಭಗವಂತನ ಅನುಗ್ರಹ ಬೇಕಾ? ವಿಶೇಷವಾಗಿರತಕ್ಕಂಥ ಈ ಚಿಂತನೆಯನ್ನು ಸೇರಿಸಿಕೊಂಡು ಆ ಕರ್ಮಾನುಷ್ಠಾನಗಳನ್ನು ಮಾಡಿ ಅಂತ ದಾಸರಾಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಕುರುಕಾಳ ಅಂತರ್ಯಾಮಿ ಗುರು ವಿಜಯ ವಿಠಲ ರೇಯ ಮಖ ಶಬ್ದ ವಾಚ್ಯನು ಮಖ ಭೋಕ್ತನು. ಅಂದರೆ ಕುರುಕಾಳ, ವಾಯುದೇವರ ರೂಪಗಳು ಹತ್ತಿವೆ, ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ ಅಂತ ಐದು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಐದು. ಒಟ್ಟಾರೆ ಹತ್ತು ರೂಪಗಳಲ್ಲಿ ಕೃಕಲ ನಾಮಕ ಮುಖ್ಯ ಪ್ರಾಣ ದೇವರು ಏನಿದ್ದಾರೆ ಅವರೊಳಗಿರತಕ್ಕಂಥ ಗುರು ವಿಜಯ ವಿಠಲ ರೇಯ ಮಖ ಶಬ್ದ ವಚ್ಚನು ಯಜ್ಞ ಶಬ್ದ, ಮಖ ಅಂದ್ರೆ ಯಜ್ಞ, ಯಜ್ಞ ಶಬ್ದ ವಾಚ್ಯ ಯಜ್ಞ ಭೋಕ್ತ ಅಂತ ತಿಳಿಸಿಕೊಡತಾ ಇದ್ದಾರೆ. ಇವರ ಅಂಕಿತ ನಾಮ ಗುರು ವಿಜಯ ವಿಠಲ ರೇಯ ಅಂತ. ಇವರಿಗೆ ಸ್ವಪ್ನದಲ್ಲಿ ವಿಜಯದಾಸರು ಬಂದು ಅಂಕಿತವನ್ನ ದಯಪಾಲಿಸಿದ್ದಾರೆ. ಅದನ್ನ ಅವರು ಒಂದು ಉಗಾಭೋಗದಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಗುರು ವಿಜಯ ರಾಯರೊಂದು ಸಮ್ಮುಖದಲ್ಲಿ ಬಂದು ಪರಿವ್ಯಾಪ್ತನಾದ ಹರಿಯ ವಿವಿಕ್ಷದಿ ಪರಿಪರಿ ವಿಧದಿಂದ ತುತಿಸಿ ಪ್ರಾಂತ್ಯದಲ್ಲಿ ಗುರು ವಿಜಯ ವಿಠಲನ್ನ ಸೇವಕ ನೀನೆಂದು ನೀನೆಂದು ನುಡಿದ ನೀನೆಂದ ಕಾರಣದಿಂದ ನಿನಗೆ ಇದೇ ಮುದ್ರಿಕವು ಎಂಬ ತೆರವಾದ ಸಂಜ್ಞವೆಂದು ಸೂಚಿಸಿದಿ. ಪರಮಧನ್ಯನಾದೆ ಗುರು ವಿಜಯದಾಸರಿಗೆ ಚರಣ ಸೇವಕನಾದೆ ನಿನ್ನ ದಯದಿ ಗುರುಗಳ ದ್ರೋಹದಿಂದ ಮುಕ್ತನಾಗಿ ನಿನ್ನ ಕುರುಹು ಕಾಣುವ ಅಧಿಕಾರಿಯಾದೆ ಪರಿಪೂರ್ಣ ಕೃಪಾನಿಧೇ ಗುರು ವಿಜಯ ವಿಠಲ ನಿನ್ನ ಕರುಣದ ಫಲವಿದೆ ಬಾಳಿದದಕ್ಕೆ. ವಿಜಯದಾಸರು ಸ್ವಪ್ನದಲ್ಲಿ ಬಂದು ಭಗವಂತನ ನಾನಾ ರೀತಿಯಾಗಿ ಸ್ತೋತ್ರ ಮಾಡುತ್ತಾ, ನೀನು ಗುರು ವಿಜಯ ವಿಠಲನ ಸೇವಕ ಅಂತ ಆ ಮುದ್ರಿಕೆಯನ್ನ ಅವರಿಗೆ ಅನುಗ್ರಹ ಮಾಡಿ ಹೋಗ್ತಾರೆ. ಅದೇ ಮುದ್ರಿಕೆಯಿಂದ ಈ ಸುಳಾದಿಗಳನ್ನೆಲ್ಲ ರಚನೆ ಮಾಡುತ್ತಾ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಅವರೊಂದು ವಿಷಯ ಹೇಳುತ್ತಾರೆ, ಗುರುಗಳ ದ್ರೋಹದಿಂದ ಪಾರು ಮಾಡಿ ಉದ್ಧಾರ ಮಾಡಿದ್ದಿ ಅಂತ ಹೇಳ್ತಾರೆ. ಇವರು ಯಾರು ಎಂಬುದನ್ನ ಅವರು ಬದುಕಿರುವ ಕಾಲ ಅವರಿಗೆ ಗೊತ್ತಿತ್ತು, ಸಾಧನೆ ಮಾಡಿಕೊಂಡು ಭಗವಂತನ ಕಂಡವರವರು. ಆದರೆ ಅವರು ಬದುಕಿದಷ್ಟು ಕಾಲ ತಾವು ಯಾರು ಎಂಬುದನ್ನು ಹೊರಗೆ ಹಾಕಲಿಲ್ಲ. ಆದರೆ ಭಗವಂತನ ಪ್ರಾರ್ಥನೆ ಮಾಡುವ ಸುಳಾದಿಗಳನ್ನ ಅನೇಕ ಮಾಡಿದರು. ಆ ಸುಳಾದಿಗಳಲ್ಲಿ ತಮ್ಮ ಸ್ವರೂಪ ಹೇಳಿಕೊಂಡ್ರು. ಅದಕ್ಕೆ ಆ ಸುಳಾದಿಗಳು ತಮ್ಮ ಬದುಕಿನ ಕೊನೆಯವರೆಗೂ ಹೊರಗೆ ಹಾಕಲಿಲ್ಲ, ಒಂದು ಪೆಟ್ಟಿಗೆಯಲ್ಲಿಟ್ಟು ಅದನ್ನು ಬೀಗ ಹಾಕಿಡ್ತಾ ಇದ್ರು. ಕೊನೆಯ ಕಾಲ ಅವರ ಭಗವತ್ ಸನ್ನಿಧಾನಕ್ಕೆ ಸೇರಿದ ಮೇಲೆ ಮಿಕ್ಕವರು ಶಿಷ್ಯವರ್ಗ ನೋಡಿದರು, ಪೆಟ್ಟಿಗೆಯಲ್ಲಿ ಏನಿದೆ ಅಂತ ತಿಳಿದು ನೋಡಿದಾಗ ಆ ಪೆಟ್ಟಿಗೆಯಲ್ಲಿ ಸಿಕ್ಕದ್ದೇ ಸುಳಾದಿಗಳ ಪುಸ್ತಕ, ಸುಳಾದಿಗಳು ಬರೆದಿಟ್ಟಿದ್ದಾರೆ. ಆ ಸುಳಾದಿಗಳನ್ನು ನೋಡಿದರೆ ಗೊತ್ತಾಯಿತು ಇವರು ಸಾಮಾನ್ಯರಲ್ಲ ಅಂತ. ಅದರಲ್ಲಿ ಅವರು ಬರೆಯುತ್ತಾರೆ, ಹಿಂದೆ ನಾನು ಅರ್ಜುನನಾಗಿ ನನ್ನ ಗುರುಗಳಾಗಿರತಕ್ಕಂಥ ಅಶ್ವತ್ಥಾಮ, ದ್ರೋಣಾಚಾರ್ಯರು ಮತ್ತು ಮಹಾನುಭಾವರಾದ ಭೀಷ್ಮಾಚಾರ್ಯರು ಇವರೆಲ್ಲರ ಮೇಲೆ ಬಾಣಪ್ರಯೋಗ ಮಾಡಿದೆ. ಆ ಬಾಣಪ್ರಯೋಗ ಮಾಡಿದ್ದೆಲ್ಲ ಭಗವಂತನ ಆಜ್ಞಾನುಸಾರವಾಗಿ ಮಾಡಿದ್ದು. ಕೊನೆಗೇನಾಯಿತು ಅಂದರೆ ಎಲ್ಲ ಯುದ್ಧ ಮುಗಿದ ಮೇಲೆ ಕೃಷ್ಣನನ್ನ ಕರೀತಾ ಅರ್ಜುನ ಹೇಳುತ್ತಾನೆ, ಹೇ ಕೃಷ್ಣ, ಈ ಹೆಣದ ರಾಶಿಗಳನ್ನು ನೋಡು, ನನ್ನ ಬಾಣ ಪ್ರಯೋಗದಿಂದ ಸತ್ತಿದ್ದಾರೆ, ಎಷ್ಟು ಚೆನ್ನಾಗಿ ಕೊಂದಿದ್ದೇನೆ ಅಂತ ಹೇಳುತ್ತಾನೆ. ಆಗ ಕೃಷ್ಣ ಇಡೀ ಗೀತೆಯನ್ನ ಹೇಳಿದ್ದು, ನಾನು ನಿನ್ನಲ್ಲಿ ನಿಂತು ಮಾಡಿಸ್ತೇನೆ ಯುದ್ಧ, ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್ ಅಂತ ಹೇಳಿದಾಗ ಅದನ್ನು ಕೇಳಿ ಕೊನೆಗೆ ನುಡಿದದ್ದೇನು ಅಂದ್ರೆ ನಾ ಮಾಡಿದೆ ಯುದ್ಧ ಅಂತ. ಆ ನಾನು ಅಂತ ಹೇಳಿದ್ದಕ್ಕೆ ಮೇಲಿರುವ ಪ್ರಾಣದೇವರು ಹೇ ಪಶೋ ಅಂತ ಕರೆದರು. ಅದಕ್ಕೆ ಮತ್ತು ಪಶುವಾಗಿ ಮಧ್ವರಾಯರ ಸೇವಕರಾಗಿ ಮತ್ತು ಬರಬೇಕಾಯಿತು. ಮತ್ತು ಅಲ್ಲಿ ಗೀತೆಯ ಅರ್ಥ ತಿಳ್ಕೊಂಡು ನಂತರ ವಿಶೇಷವಾಗಿರತಕ್ಕಂಥ ಸಾಧನೆ ಮಾಡುತ್ತಾ ಬಂದರು. ಆ ಅರ್ಜುನನೇ ಒಂದಂಶದಿಂದ ಇಲ್ಲಿ ಶೇಷದಾಸರಾಗಿ ಬಂದಿದ್ದಾರೆ. ಅವರ ಸುಳಾದಿಗಳಲ್ಲಿ ಸ್ಪಷ್ಟ ಹೇಳಿಕೊಡುತ್ತಾರೆ, ಹೇ ಕೃಷ್ಣ, ಆಗ ನೀನು ಮಿತ್ರನಾಗಿದ್ದೀಯ, ಈಗ ಯಾಕೆ ದೂರ ಮಾಡಿದ್ದೀಯ? ದೊಡ್ಡವರಿಗೆ ನಾನು ಬಾಣದಿಂದ ಹೊಡೆದಿದ್ದೆ, ನಿನ್ನ ಆಜ್ಞಾ ಅಂತ ಹೊಡೆದಷ್ಟು ಕಾಲ ನನಗೆ ಪಾಪ ಬರಲಿಲ್ಲ. ಕೊನೆಯ ಕಾಲದಲ್ಲಿ ನಾ ಮಾಡಿದೆ ಅಂತ ಹೇಳಿದ ಕೂಡಲೇ ದೊಡ್ಡವರಿಗೆ ದ್ರೋಹ ಮಾಡಿದ ಪಾಪವೆಲ್ಲ ನನ್ನ ಪಾಲಿಗೆ ಬಂತಯ್ಯ. ಅದರಿಂದ ಈ ಚೂರು ಅಹಂಕಾರ ನನಗೆ ಬಂದೊದಗಿತ್ತು. ಕಿಂಚಿತ್ತು ಅಹಂಕಾರ ಬಂದೊದಗೆ ಇಂದ್ರಗಾದರೂ ಶಿಕ್ಷೆ ಮಾಡದೆ ಬಿಡನಯ್ಯ ಅಂತ ಅವರು ಸುಳಾದಿಯಲ್ಲಿ ಹೇಳುತ್ತಾರೆ. ಆ ರೀತಿಯಲ್ಲಿ ಮಹಾನುಭಾವರಾದ ಇವರಿಗೆ ಆ ಮುದ್ರಿಕ ಗುರು ವಿಜಯ ವಿಠಲರೇಯ ಅಂತ ಬಂತು. ಇನ್ನ ಎರಡನೆಯ ಸುಳಾದಿಯ ಭಾಗದಲ್ಲಿ ಈ ಸುಳಾದಿಯ ಎರಡನೆಯ ಸ್ಟ್ಯಾಂಜ ಅದನ್ನು ಹೇಳಬೇಕಾದರೆ ಎರಡನೆಯ ಪ್ಯಾರಾಗ್ರಾಫ್ ಅಂತ ಬರುತ್ತಾ ಇದೆ. ಇದನ್ನು ತಾಳ ಅಂತ ಹೇಳುತ್ತಾರೆ ಅದರಲ್ಲಿ. ಮತ್ತು ಹೇಳುತ್ತಾರೆ, ನಾವು ಈ ಮಾನಸಿಕವಾದ ಚಿಂತನೆಯನ್ನ ಮಾಡಲ್ಲ, ಬರೀ ಹೊರಗಿನ ಯಜ್ಞಗಳು ಕರ್ಮಗಳು ಮಾಡುತ್ತಾನೇ ಹೋಗ್ತೇವೆ. ಅವಾಗೆ ಭಗವಂತ ಅನುಗ್ರಹ ಮಾಡುತ್ತಾನೋ ಇಲ್ಲವೋ, ನೀವು ಹೇಳಿದ ಈ ಅನುಸಂಧಾನ ನಾವು ಮಾಡಲೇಬೇಕೇನು ಅಂತ ಕೇಳಿದಾಗ ಅಲ್ಲಿ ಉತ್ತರ ಕೊಡುತ್ತಾರೆ. ವಾಜಪೇಯ ಪೌಂಡರೀಕವೇ ಮೊದಲಾದ ರಾಜಸ ಯಜ್ಞಗಳು ಬಲು ವಿಧವಾದಂಥ ವ್ಯಾಜಗಳಲ್ಲದಲೇ ಸರ್ವರಿಗೊಶವಲ್ಲ. ಈ ನಾನಾ ಯಜ್ಞಗಳು ನಾವು ಮಾಡುವ ಕರ್ಮಗಳು ಇವೆಲ್ಲ ಕೂಡ ಭಗವಂತನ ತತ್ವಜ್ಞಾನ ಇಲ್ಲದೆ ಮಾಡಿದರೆ, ಬರೀ ಕರ್ಮಾನುಷ್ಠಾನ ಮಾತ್ರ ಮಾಡುತ್ತಾ ಹೋದರೆ ಅದೆಲ್ಲ ಬರೀ ನೆಪಗಳಾಗಿ ಬಿಡುತ್ತೆ. ಯಾವುದಕ್ಕೆ ವ್ಯಾಜ ಅಂದ್ರೆ, ಇದು ಬೇಕು ಅದಕ್ಕೆ ಇದು ಮಾಡುತ್ತೇನೆ, ಒಂದಿಷ್ಟು ವ್ರತ ಮಾಡು ಅದಕ್ಕೆ ಇದು ಫಲ ಬರುತ್ತೆ, ಈ ರೀತಿಯಾಗಿ ಬಿಡುತ್ತಷ್ಟೇ ಹೊರತು ಅದೂ ಅಲ್ಲದೆ ಎಲ್ಲರಿಗೂ ಅದು ಮಾಡಲಿಕ್ಕೂ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಆ ಕರ್ಮಗಳೆಲ್ಲ ಭಗವಂತನ ವಿಶೇಷ ಮಹಾತ್ಮ್ಯ ಜ್ಞಾನ ಪೂರ್ವಕವಾಗಿ ಭಗವಂತನ ಪ್ರೀತಿಗಾಗಿ ಮಾಡದ ಕರ್ಮಗಳೆಲ್ಲ ಅದು ಹೇಗಿರುತ್ತೆ ಅಂದ್ರೆ, ಸಹಜವಾಗಿದ್ದ ರಜೋಗುಣ ಕರ್ಮಗಳು. ರಜೋಗುಣ ಅಂದ್ರೆ ನನಗಿಷ್ಟು ಬರುತ್ತೆ ಈ ಕೆಲಸ ಮಾಡೋಣ, ಈ ಇದು ಇಷ್ಟು ಬರುತ್ತೆ ಪ್ರಾಫಿಟ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡೋದು, ಅದು ರಜೋಗುಣದ ಕಾರ್ಯ. ಅದಕ್ಕೆ ಹೇಳ್ತಾರೆ, ರಾಜಿಸುವ ಸತ್ವ ಗುಣ ಮಿಶ್ರವಿಲ್ಲದಲೇ ಭೋಜ ಕುಲೋತ್ತಮನ ಪ್ರೀತಿಯಾಗದು. ಕೇಳಿ, ಸತ್ವಗುಣ ನಮ್ಮಲ್ಲಿ ಮಿಶ್ರ ಆಗದಿದ್ದರೆ, ಅದರ ಕಾರ್ಯ ಕಾಣದಿದ್ದರೆ, ಬರೇ ರಜೋಗುಣದ ಕಾರ್ಯ ತಮೋಗುಣದ ಕಾರ್ಯ ಕಾಣತಾ ಇದ್ದರೆ ಭಗವಂತ ನಮ್ಮನ್ನ ಅನುಗ್ರಹ ಮಾಡೋದಿಲ್ಲ. ಆದ ಕಾರಣ ಇಲ್ಲಿ ಸತ್ವಗುಣದ ಕಾರ್ಯ ಕಾಣಿಸಬೇಕು ಅಂದ್ರು. ಹಾಗಾದರೆ ಈ ಮೂರು ಗುಣಗಳ ಚೂರು ಪರಿಚಯ ನಮಗೆ ಬೇಕೇ ಬೇಕಾಗುತ್ತೆ, ಇಲ್ಲದಿದ್ದರೆ ಇದು ಯಾವಾಗಲೂ ಕೂಡ ಬಿಡಿಸಲಾರದ ಕಗ್ಗಂಟಿನಂತೇನೆ ಇದ್ದು ಬಿಡುತ್ತೆ. ಇಲ್ಲಿ ಗುಣಗಳು ಮೂರು, ಸತ್ವಗುಣ ರಜೋಗುಣ ತಮೋಗುಣ ಅಂತ ಮೂರು ಗುಣಗಳು. ಅದರಲ್ಲೂ ಕೂಡ ಸತ್ವಗುಣ ರಜೋಗುಣ ತಮೋಗುಣ ಕೂಡ ಒಂದೊಂದು ಎರಡೆರಡು ಭಾಗ. ಸೂಕ್ಷ್ಮ ಸತ್ವಗುಣ ಸ್ಥೂಲ ಸತ್ವಗುಣ, ಸೂಕ್ಷ್ಮ ರಜೋಗುಣ ಸ್ಥೂಲ ರಜೋಗುಣ, ಸೂಕ್ಷ್ಮ ತಮೋಗುಣ ಸ್ಥೂಲ ತಮೋಗುಣ ಅಂತ ಒಂದೊಂದರಲ್ಲೂ ಎರಡು ವಿಭಾಗ ಬರ್ತಾ ಇದೆ. ಇದರ ಪ್ರಭಾವವೇನು? ಇವೆಲ್ಲವೂ ಕೂಡ ಜಡವಾದವುಗಳೇ ಗುಣಗಳು. ಅವು ತಾನಾಗಿ ನಮ್ಮನ್ನು ಕಟ್ಟಿ ಹಾಕ್ಲಿಕ್ಕಾಗ್ಲಿ ಫಲ ಕೊಡ್ಲಿಕ್ಕಾಗ್ಲಿ ತಾಕತ್ತಿಲ್ಲ ಅದಕ್ಕೆ. ಆದರೆ ಭಗವಂತನೇ ಅದರೊಳಗೆ ನಿಂತು ಅದರ ಫಲವನ್ನ ನಮಗೆ ಕೊಡತಾ ಇದ್ದಾನೆ. ಆ ಸತ್ವಗುಣದಲ್ಲಿ ಸೂಕ್ಷ್ಮ ಭಾಗ ಏನಿದೆ ಅದರಿಂದ ನಮಗೇನು ಪರಿಣಾಮ ಆಗುತ್ತೆ ಅಂದರೆ, ಭಗವಂತನ ಸೂಕ್ಷ್ಮ ತತ್ವಜ್ಞಾನವೆಲ್ಲವೂ ಕೂಡ ಸತ್ವಗುಣದ ಸೂಕ್ಷ್ಮ ಭಾಗದಿಂದ ನಮಗೆ ಬರುತ್ತೆ. ಈಗ ಏನೋ ದೇವರ ಪೂಜೆ ಮಾಡುವುದು ತಿರುಗಾಡುವುದು ಅಲ್ಲ, ಒಳ್ಳೆ ಭಗವಂತನ ವಿರಾಟ್ ರೂಪದ ಚಿಂತನೆ, ಒಳಗೆಲ್ಲ 14 ಲೋಕದ ಚಿಂತನೆ, ಭಗವಂತ ಮಾಡಿಸುವ ವ್ಯಾಪಾರದ ಚಿಂತನೆ, ಬಿಂಬಮೂರ್ತಿಯ ಚಿಂತನೆ ಮೊದಲಾದ ಸೂಕ್ಷ್ಮ ವಿಚಾರಗಳು. ಈ ವಿಚಾರಗಳು ಗೊತ್ತಾದರೆ ಸಾಕು, ನಮ್ಮ ಸಾಧನೆ ಮುಕ್ತಿಯ ಕಡೆಗೆ ಓಡುತ್ತಾ ಹೊರಡುತ್ತೆ. ಅಂಥ ಸೂಕ್ಷ್ಮ ಸಾಧನೆಗಳು, ಸೂಕ್ಷ್ಮ ರಹಸ್ಯಗಳ ಪರಿಚಯ ಮಾಡಿಕೊಳ್ಳುವುದೇ ಸೂಕ್ಷ್ಮ ಸತ್ವಗುಣ. ಇನ್ನು ಸ್ಥೂಲ ಸತ್ವಗುಣ ಏನು ಮಾಡುತ್ತೆ ಅಂದರೆ ಈ ಹೊರಗಿನ ಪ್ರಪಂಚದ ನಾನಾ ಪದಾರ್ಥದ ಎಲ್ಲ ಸರಿಯಾದ ತಿಳುವಳಿಕೆಯೇನೇ ತಂದು ಕೊಡುತ್ತೆ. ಸರಿಯಾದ ತಿಳುವಳಿಕೆ ಪ್ರಪಂಚದ್ದು ತಂದುಕೊಟ್ಟು ಅದರ ಮೇಲೆ ಆಸೆ ಹುಟ್ಟಿಸಿ ಆ ಪ್ರಪಂಚದಲ್ಲೇ ತೊಡಗುವಂತೆ ಮಾಡಿ ನಮ್ಮನ್ನು ಬಂಧನ ಮಾಡುತ್ತೆ. ಸತ್ವಗುಣವೇ ಆದರೂ ಸ್ಥೂಲ ಭಾಗ, ಆದ್ದರಿಂದ ಆ ಸ್ಥೂಲ ಭಾಗ ಜೀವನಿಗೆ ಪ್ರಪಂಚದ ಸರಿಯಾದ ತತ್ವಜ್ಞಾನವನ್ನೇ ಕೊಟ್ಟು ಆ ಪ್ರಪಂಚದ ರುಚಿಯನ್ನು ಹುಟ್ಟಿಸಿ ಪ್ರಪಂಚದಲ್ಲಿ ಬಂಧನ ಮಾಡಿಬಿಡುತ್ತೆ ಸ್ಥೂಲ ಸತ್ವಗುಣ. ಇನ್ನ ಸೂಕ್ಷ್ಮ ರಜೋಗುಣ, ಅದರ ಕೆಲಸ ಏನಯ್ಯ ಅಂದ್ರೆ ದೇವರ ಪೂಜಾ ಮೊದಲಾದ ವ್ಯಾಪಾರ ಕರ್ಮ ಮಾಡಬೇಕು, ಕರ್ಮ ಮಾಡಬೇಕು ಅಂತ ದೇವರ ಕಡೆಗೆ ಕರ್ಮ ಮಾಡಿಸುವ ವಿಶೇಷ ಬುದ್ಧಿಯನ್ನು ಕೊಡುವುದು ಸೂಕ್ಷ್ಮ ರಜೋಗುಣದ ಭಾಗದ ಕೆಲಸ. ಇನ್ನ ಸ್ಥೂಲ ರಜೋಗುಣದ ಕೆಲಸ ಏನಯ್ಯ ಅಂದರೆ ಸ್ಥೂಲ ರಜೋಗುಣ ಅದು ಕೂಡ ಕರ್ಮಕ್ಕೆ ಪ್ರಚೋದನೆ ಮಾಡುತ್ತೆ, ದೇವರ ಕಡೆ ಅಲ್ಲ. ಈ ಹೊರಗಿನ ಪ್ರಪಂಚದಲ್ಲಿ ರಾತ್ರಿ ಮಲಗಿದ್ದವು ಏನೂ ಬೇಡ ಅಂತ ಸುಸ್ತಾಗಿತ್ತು, ಬೆಳಿಗ್ಗೆದ್ದ ಕೂಡಲೇ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ನಾನಾ ರೀತಿಯಾದ ಪ್ರಚೋದನೆ ಬರುತ್ತಲ್ಲ, ಕಾರ್ಯ ಮಾಡಬೇಕು, ಲೌಕಿಕದ್ದೇ ಕಾರ್ಯ, ಆ ಕಾರ್ಯ ಮಾಡಲಿಕ್ಕೆ ಬೇಕಾದ ಪ್ರಚೋದನೆ ಸಿಗುವುದೇ ಸ್ಥೂಲ ರಜೋಗುಣದಿಂದ. ಸೂಕ್ಷ್ಮ ರಜೋಗುಣದಿಂದ ದೇವರ ಪೂಜಾ ಮಾಡೋಣ, ಅಭಿಷೇಕಕ್ಕೆ ಹೋಗೋಣ ಮೊದಲಾದ ದೈವಿ ಸಂಬಂಧ ಕಾರ್ಯಗಳಲ್ಲಿ ಆ ಕಾರ್ಯ ಮಾಡಬೇಕು ಎಂಬ ಹುರುಪು ಕೊಡೋದು ಸೂಕ್ಷ್ಮ ರಜೋಗುಣ. ಇನ್ನ ತಮೋಗುಣದಲ್ಲೂ ಸೂಕ್ಷ್ಮ ತಮೋಗುಣದ ಕಾರ್ಯ ದೇವರ ಬಗ್ಗೆ ಅಜ್ಞಾನ ವಿಪರೀತ ಜ್ಞಾನ ತಂದುಕೊಡುತ್ತೆ. ಸ್ಥೂಲ ತಮೋಗುಣ ಹೊರಗಿನ ಪ್ರಪಂಚದ ಏನಿದೆ ಅದರ ಬಗ್ಗೆನೆ ತಪ್ಪಾದ ತಿಳುವಳಿಕೆ ತಂದುಕೊಟ್ಟು ಕಟ್ಟಿ ಹಾಕಿಬಿಡುತ್ತೆ, ಮೋಹದಲ್ಲಿ ಬೀಳಾಕುತ್ತೆ. ಈ ರೀತಿಯಲ್ಲಿ ಸತ್ವಗುಣ ರಜೋಗುಣ ತಮೋಗುಣದ ಸೂಕ್ಷ್ಮ ಭಾಗಗಳ ಕಾರ್ಯ ಬೇರೆ, ಸ್ಥೂಲ ಭಾಗಗಳ ಕಾರ್ಯ ಬೇರೆ. ಈ ಎರಡರಲ್ಲೂ ಕೂಡ ಭಗವಂತ ಎರಡೆರಡು ರೂಪ ಅಂದ್ರೆ ಸತ್ವಗುಣದ ಎರಡು ಭಾಗದಲ್ಲೂ, ರಜೋಗುಣದ ಎರಡು ಭಾಗದಲ್ಲೂ, ತಮೋಗುಣದ ಎರಡು ಭಾಗದಲ್ಲೂ ಕೂಡ ತಾನೇ ಆಯಾ ರೂಪದಿಂದ ವಿಶ್ವ ತೈಜಸ ಪ್ರಾಜ್ಞ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಈ ಮೂರು ರೂಪಗಳಿಂದ ಆ ಮೂರು ಗುಣಗಳಲ್ಲಿ ನಿಂತುಕೊಂಡು ತಾನೇ ಸೂಕ್ಷ್ಮ ಭಾಗಗಳಿಂದ ಆಯಾ ಕೆಲಸ, ಸ್ಥೂಲ ಭಾಗಗಳಿಂದ ಆಯಾ ಕೆಲಸ ಮಾಡಿಸಿ ನಮ್ಮನ್ನು ಕಟ್ಟಿ ಹಾಕ್ತಾ ಇದ್ದಾನೆ. ಇದು ಸತ್ಯವಾದ ವಿಚಾರ. ಈ ರೀತಿಯಾಗಿ ಆ ಗುಣಗಳ ಪರಿಚಯ, ಗುಣಗಳಲ್ಲಿರುವ ಭಗವಂತನ ಪರಿಚಯ, ಅವಾಭಗ ಆ ಗುಣಗಳಲ್ಲಿ ನಿಂತು ಮಾಡಿಸುವ ಆಯಾ ಕಾರ್ಯಗಳ ಪರಿಚಯ ಯಾರಿಗಾಗುತ್ತೋ ಅವರಿಗೆ ಗುಣಗಳ ಬಂಧ ಕಳೆದು ಹೋಗುತ್ತೆ ಅಂತ ತಿಳಿಸಿಕೊಡುತ್ತಾ ಬರುತ್ತಾರೆ. ಹಾಗಾದರೆ ಇಲ್ಲಿ ಹೇಳುತ್ತಾರೆ, ಈ ಮೂರು ಗುಣಗಳಲ್ಲಿ ಸೂಕ್ಷ್ಮವಾದ ಸತ್ವಗುಣ, ಸೂಕ್ಷ್ಮವಾದ ರಜೋಗುಣ, ಸೂಕ್ಷ್ಮವಾದ ತಮೋಗುಣಗಳಲ್ಲಿ ಪ್ರಧಾನವಾಗಿ ನಮಗೆ ದೇವರ ಕಡೆ ಒಳ್ಳೆ ತತ್ವಜ್ಞಾನ ಕೊಡುವುದು ಸತ್ವಗುಣದ ಸೂಕ್ಷ್ಮ ಭಾಗ. ಅದನ್ನೇ ಹೇಳುತ್ತಾರೆ, ರಾಜಿಸುವ ಸತ್ವಗುಣ ಮಿಶ್ರವಿಲ್ಲದಲೇ ಭೋಜ ಕುಲೋತ್ತಮನ ಪ್ರೀತಿಯಾಗದು ಕೇಳಿ. ಭೋಜ ಅಂದ್ರೆ ಭೋಜ ಕುಲದಲ್ಲಿ ಹುಟ್ಟಿರುತ್ತವ ಕೃಷ್ಣ, ಆ ಭೋಜ ಕುಲೋತ್ತಮನಾಗಿರ್ತಕ್ಕಂಥ ಕೃಷ್ಣನ ಪ್ರೀತಿ ಆಗಲ್ಲ, ಸತ್ವಗುಣ ಚೆನ್ನಾಗಿ ಹೊಳೆಯದಿದ್ದಾರೆ. ವೈರಾಜವಾದ ಜ್ಞಾನದ ವ್ಯತಿರಿಕ್ತ ರಾಜೀವ ಪೀಠ ಮಿಕ್ಕಾದವರೆಲ್ಲ ನೈಜವಾದ ಗತಿ ಐದರು ಎಂದಿಗೂ. ಈ ಜ್ಞಾನವೇ ಪ್ರಧಾನ, ಈ ಜ್ಞಾನವಿಲ್ಲದಿದ್ದರೆ, ಸೂಕ್ಷ್ಮ ಜ್ಞಾನ ಇಲ್ಲದಿದ್ದರೆ ಬ್ರಹ್ಮಾದಿ ದೇವತೆಗಳು ಕೂಡ ತಮ್ಮ ತಮ್ಮ ನಿಜವಾದ ಪದವಿಯನ್ನ ಸದ್ಗತಿಯನ್ನ ಪಡೆಯಲ್ಲಯ್ಯ. ಆದ್ದರಿಂದ ನಮಗೂ ಅಷ್ಟೇ, ಬರೀ ಗೊಡ್ಡಾದ ಕರ್ಮಾನುಷ್ಠಾನ ಪ್ರಧಾನ ಅಲ್ಲ, ಈ ಜ್ಞಾನ ಪ್ರಧಾನ. ಜ್ಞಾನವಿಲ್ಲದೆ ಹೇಳುತ್ತಾರೆ, ಕೀಲು ಕೀಲಿಗೆ ನಿಂದು ವ್ಯಾಪಾರ ಮಾಡ್ಪನ್ನ ಆಲೋಚಿಸಿ ತಿಳಿಯದೆ ವ್ಯರ್ಥವಾಗಿ ಸಾಲು ಕರ್ಮವ ಮಾಡೆ ಅವನ ಸಾಹಸವನ್ನು ಸೂಳಿಗಿಕ್ಕಿದ ಧನದಂತೆ ನೋಡೋ ಅಂತ ಹೇಳುತ್ತಾರೆ. ಅದರಿಂದ ಈ ಸೂಕ್ಷ್ಮ ಜ್ಞಾನಕ್ಕೆ ಅಷ್ಟು ಪ್ರಾಧಾನ್ಯವಿದೆ. ಆದ ಕಾರಣ ರಾಜೀವ ಮಿತ್ರ ಗಗನದಿ ಉದಯಿಸದೆ ಅರಾಜಿತವಾದ ತಮ ಓಡದು ಎಂದಿಗೂ. ಕತ್ತಲಿದೆ, ಕತ್ತಲನ್ನು ಓಡಿಸಲಿಕ್ಕೆ ನಮ್ಮ ಪ್ರಯತ್ನ, ನಾನಾ ದೀಪಗಳನ್ನು ಬೆಳಗಿಸ್ತೇವೆ, ಆದರೆ ಅದು ಕತ್ತಲಿನ ಚೂರು ಭಾಗ ಮಾತ್ರ ಓಡಿಸುತ್ತೆ, ಕತ್ತಲು ಹಾಗೇ ಕೂತಿರುತ್ತೆ. ರಾತ್ರಿ ಬಂದ ಕತ್ತಲು ನಾವು ಎಷ್ಟು ಲೈಟ್ ಹಾಕಿದ್ರೂ ಒಂದು ಪ್ರದೇಶದಲ್ಲಿ ಕಳೆಯುತ್ತಷ್ಟೇ ಹೊರತು ಇಡೀ ಜಗತ್ತನ್ನ ಬೆಳಗುವ ದೀಪ ಹಚ್ಚುವ ಶಕ್ತಿ ನಮಗಿಲ್ಲ. ಆದರೆ ಸೂರ್ಯ ಒಮ್ಮೆ ಉದಯಿಸಿದರೆ ಸಾಕು, ಇಡೀ ಪ್ರಪಂಚದಲ್ಲಿ ಯಾವ ಯಾವ ಭಾಗದಲ್ಲಿ ಸೂರ್ಯ ಬಂದರೆ ಕತ್ತಲು ಹೋಗಬೇಕೋ ಅಲ್ಲಲ್ಲೆಲ್ಲ ಚೂರೂ ಕತ್ತಲು ಇಲ್ಲದೆ ಮೂಲೆ ಮೂಲೆಗೂ ಹೊರಡೋಗುತ್ತೆ. ಅದರಿಂದ ಈ ರಾಜೀವ ಮಿತ್ರ, ರಾಜೀವ ಅಂದ್ರೆ ಕಮಲ, ಆ ಕಮಲಕ್ಕೆ ಮಿತ್ರ ಯಾರು? ಸೂರ್ಯ. ರಾಜೀವ ಮಿತ್ರ ಗಗನದಿ ಉದಯಿಸದೆ, ಆಕಾಶದಿ ಉದಯ ಆಗದಿದ್ದರೆ ಅರಾಜಿತವಾದ ತಮ ಓಡದು ಎಂದಿಗೂ. ಆ ಅಪರಾಜಿತವಾದ ಎಷ್ಟು ಪ್ರಯತ್ನ ಮಾಡಿದರೂ ಆ ಕತ್ತಲನ್ನು ಓಡಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ಹಾಗೆ ಕೂತಿರುತ್ತೆ. ಅದೇ ರೀತಿಯಲ್ಲಿ ನಮ್ಮಲ್ಲಿರುವ ಅಜ್ಞಾನ, ನಮ್ಮಲ್ಲಿರುವ ಬಂಧ ಇದು ಕಳೆದು ಹೋಗಬೇಕಾದರೆ ಸೂರ್ಯನಂತ ಜ್ಞಾನ ಬರಬೇಕಷ್ಟೇ ಹೊರತು ಗೊಡ್ಡು ಕರ್ಮಾನುಷ್ಠಾನ, ಜ್ಞಾನವಿಲ್ಲದ ಕರ್ಮಾನುಷ್ಠಾನ ಏನಿದೆ ಅದು ಚಿಕ್ಕ 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 ದೀಪದಂತೆ. ಅದು ಏನಾಗುತ್ತೆ, ಈ ಕತ್ತಲ ಮುಂದೆ ಎಳೆಬತ್ತಿಯಲ್ಲಿ ಮಿಣಿಮಿಣಿಗುಟ್ಟುವ ದೀಪವ ರಚಿಸಲು ಜನರ ಕಂಗಳಿಗೆ ಕಾಣದು, ಕಾಣಿಸಿದರೂ ಅದು ಪ್ರಯೋಜನಕ್ಕೆ ಬಾರದು, ಸುಮ್ಮನೆ ನಾಮವೇ ಉಂಟು ಅಕಾರ್ಯವಾಗಿ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ನಮ್ಮ ಏನೇನಿವೆ ಈ ಚಿಕ್ಕ ಚಿಕ್ಕ ದೀಪಗಳನ್ನು ಬೆಳಗಿಸಿ ಕತ್ತಲನ್ನು ಓಡಿಸಲಿಕ್ಕೆ ಪ್ರಯತ್ನ ಪಟ್ಟಂತೆ ಆ ಭಗವಂತನ ವಿಶೇಷವಾದ ತತ್ವಜ್ಞಾನ ಇಲ್ಲದೆ ನಾವು ಮಾಡುವ ಬತ್ತಿ ಮಾಡು, ಅದು ಮಾಡು, ಆ ವ್ರತ ಮಾಡು, ಈ ವ್ರತ ಮಾಡು, ಎಲ್ಲ ಮಾಡುವುದೇ. ಇಲ್ಲಿ ತಾತ್ಪರ್ಯ ಆಯಾ ಕಾರ್ಯಗಳು ಮಾಡಬೇಡ ಅಂತಲ್ಲ, ಎಲ್ಲ ವ್ರತ ಬತ್ತಿ ಮಾಡುವುದು ಎಲ್ಲ ಅನುಷ್ಠಾನ ಮಾಡಿ ಮಾಡುವ ಕಾಲಕ್ಕೆ ಈ ಜ್ಞಾನ ಸೇರಿಸಿಕೊಂಡು ಮಾಡಿ, ಇಲ್ಲದಿದ್ದರೆ ಚೂರು ಚೂರು ಫಲಗಳು ಬಂದು ಆ ಫಲಗಳು ಎಂಥದ್ದು ಬರುತ್ತೆ ಅಂದ್ರೆ ಹಾಳಾಗುವ ಫಲಗಳೇ. ಸ್ವರ್ಗಕ್ಕೆ ಕರಕೊಂಡು ಹೋಗಿ ಚೂರು ಚಾರು ಸುಖ ಕೊಟ್ಟು ಆ ಪುಣ್ಯವು ಹಾಳಾಗಿ ನಮ್ಮನ್ನು ಕೆಳಗೆ ಬೀಳುವಂತೆ ಮಾಡುತ್ತೆ. ಕ್ಷೀಣೆ ಪುಣ್ಯೆ ಮರ್ತ್ಯ ಲೋಕಂ ವಿಶಂತಿ. ಅದರಿಂದ ನಾವೇನು ಮಾಡಬೇಕು ಹೇಳುತ್ತಾರೆ, ಬೀಜ ಮಾತಿದು ಕೇಳಿ ನಹಿ ಜ್ಞಾನೇನ ಸದೃಶಂ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಕೃಷ್ಣ ಏನು ಹೇಳುತ್ತಾನೆ, ಆ ರೀತಿಯಲ್ಲಿ ಜ್ಞಾನಕ್ಕೆ ಸಮಾನವಾದ ಪವಿತ್ರವಾದ ವಸ್ತು ಯಾವುದೂ ಇಲ್ಲ. ಜ್ಞಾನ ಬರಬೇಕು. ಯಾವ ಜ್ಞಾನ ಅಂದರೆ ನಮ್ಮ ಶರೀರದೊಳಗೆ ಬಿಂಬಮೂರ್ತಿಯಾದ ಶ್ರೀಹರಿ ತತ್ವಾಭಿಮಾನಿಗಳಿಂದ ಕೂಡಿಕೊಂಡು ಮಾಡಿ ಮಾಡಿಸುವ ಕಾರ್ಯಗಳೇನಿದೆ ಅದನ್ನು ಕ್ಷುಣ್ಣವಾಗಿ ತಿಳಿಯದೆ ಬರೀ ಆತ ಹತ್ತವತಾರದಲ್ಲಿ ಹೊರಗೆ ತೋರಿದ ವ್ಯಾಪಾರಗಳನ್ನು ಮಾತ್ರ ಕೇಳತ, ಆ ಹತ್ತವತಾರದಲ್ಲೂ ಕೂಡ ಬರೀ ಕಥೆಗಳನ್ನು ಮಾತ್ರ ಕೇಳತ, ಪ್ರಮೇಯವನ್ನು ಕೇಳದೇನೆ ಎಷ್ಟು ಕಾಲ ಪ್ರವಚನ ಕೇಳಿದ್ರೂ ಕೂಡ ಭಗವಂತ ಅನುಗ್ರಹ ಮಾಡೋದಿಲ್ಲ. ಮತ್ತೇನು ಮಾಡಬೇಕು ಅದಕ್ಕೆ ಹೇಳುತ್ತಾರೆ, ಏನು ಈ ಪುರಾಣಗಳು ಕೇಳುವ ರಹಸ್ಯ ಹೇಗೆ, ಅದರಲ್ಲಿ ಚುಟುಕಾದ ರಹಸ್ಯ ಇದೆಯಾ ಅಂದ್ರೆ ನಮಗೆ ಹೇಳುತ್ತಾರೆ ಮಹೀಪತಿ ದಾಸರು, ದಶಾವತಾರದ ಮಹಿಪತಿ ಆತ್ಮನ ಬಲಗೊಂಬೆ ಕೋಲೆ ಅಂತ ಪದ ಬರೀತಾರವರು. ನಾನೇನು ಬಲ ಪಡೆಯೋದು, ನನ್ನ ಒಳಗಿರತಕ್ಕಂಥ ಬಿಂಬಮೂರ್ತಿಯ ಆತ್ಮನ ಬಲ ಪಡೆಯೋದು, ಆದರೆ ನನ್ನ ಬಿಂಬಮೂರ್ತಿಯ ಪರಿಚಯ ನನಗಿಲ್ಲ, ಅವನ ರೂಪದ ಪರಿಚಯ ಇಲ್ಲ, ಅವನ ಕ್ರಿಯೆಗಳ ಪರಿಚಯ ಇಲ್ಲ, ಅವನ ಒಳ್ಳೆ ಒಳ್ಳೆ ಗುಣಗಳ ಪರಿಚಯ ಇಲ್ಲ. ಅದಕ್ಕೆ ದೇವರೇನು ಮಾಡಿದ್ರು, ನಿಮ್ಮ ಒಳಗಿರುವ ಬಿಂಬಮೂರ್ತಿಯೇ ಹತ್ತವತಾರಗಳನ್ನು ಧಾರಣೆ ಮಾಡಿಕೊಂಡು ಬಂದು ಇಂಥಿಂಥ ಜ್ಞಾನ ಶಕ್ತಿ ಎಲ್ಲ ಪ್ರಕಟ ಮಾಡಿದ ಅಂತ ತೋರಿದಾಗ ನಾನೇನು ಮಾಡಿದೆ, ಆ ಹತ್ತವತಾರದಲ್ಲಿ ದೇವರು ತೋರಿದ ನಾನಾ ರೀತಿಯಾದ ತಾಕತ್ತು, ನಾನಾ ರೀತಿಯಾದ ಜ್ಞಾನ, ಅವನ ಕರುಣೆ, ಆತನ ಮಹಿಮೆ ಎಲ್ಲವನ್ನ ತಿಳಿದು ಅಲ್ಲಿಗೆ ನಿಲ್ಲಲಿಲ್ಲ. ಇವಾಗ ನಾವೇನು ಮಾಡ್ತಾ ಇದ್ದೇವೆ, ಹತ್ತವತಾರದ ಕಥೆ ಕೇಳುತ್ತೇವೆ, ಅಲ್ಲಿಗೆ ನಿಂತು ಬಿಡುತ್ತೇವೆ. ಆದರೆ ಮುಂದಿದೆ ಅಂದ್ರು, ಆ ಹತ್ತವತಾರದಲ್ಲಿ ದೇವರು ತೋರಿದ ಲೀಲೆಗಳನ್ನ, ತಾಕತ್ತನ್ನ, ಜ್ಞಾನವನ್ನ, ಆತನ ಚರ್ಯಗಳನ್ನ ಎಲ್ಲವನ್ನು ಕೂಡ ನಮ್ಮೊಳಗಿರುವ ಬಿಂಬನಲ್ಲಿ ಸಮನ್ವಯ ಮಾಡಬೇಕು. ಸಮನ್ವಯ ಅಂದ್ರೆ ಪುರಾಣ ಕೇಳಿದವು, ಕೃಷ್ಣನ ಅವತಾರ ಕಥಾ ಕೇಳಿದವು, ಕೃಷ್ಣನ ಮಹಿಮೆ ಗೊತ್ತಾಯಿತು, ಜಪಕ್ಕೆ ಕೂತುವು. ಜಪಕ್ಕೆ ಕೂತಾಗ ಬಿಂಬಮೂರ್ತಿಯ ಚಿಂತನೆ, ನೀನು ಯಾರೋ ಅಲ್ಲ, ಆ ಕೃಷ್ಣನೇ ನೀನು, ನೀನೇ ಆಗ ಕೃಷ್ಣನಾಗಿ ಪಾಂಡವರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಓಡಾಡಿದವ ಆ ಕೃಷ್ಣನೇ ನನ್ನೊಳಗೆ ಬಿಂಬನಾಗಿ ನಿಂತಿದ್ದೀಯ, ನನಗೂ ರಕ್ಷಣೆ ಮಾಡಲಿಕ್ಕೆ ನಿಂತಿದ್ದೀಯ. ಪಾಂಡವರನ್ನ ಎಷ್ಟು ಚೆನ್ನಾಗಿ ರಕ್ಷಣೆ ಮಾಡಿದ್ದೀಯ, ಅವರು ಕೇಳದೇನೆ ನೀನಾಗಿ ಪ್ರತ್ಯಕ್ಷ ಆಗಿ ಅಲ್ಲಲ್ಲಿ ಅಲ್ಲಲ್ಲಿ ರಕ್ಷಣೆ ಮಾಡಿದ್ದೀಯ, ಅಂಥ ನೀನೇ ನನ್ನನ್ನೂ ರಕ್ಷಣೆ ಮಾಡಬೇಕೆಂಬ ಪಣ ತೊಟ್ಟಿದ್ದೀಯ ಅಂತ ಶಾಸ್ತ್ರ ಹೇಳ್ತಾ ಇದೆ. ನನ್ನೊಳಗೆ ಆ ಕೃಷ್ಣನೇ, ಚೂರೂ ವ್ಯತ್ಯಾಸವಿಲ್ಲ, ದಿ ಸೇಮ್ ಏನ್ಷಿಯಂಟ್ ಕೃಷ್ಣ, ಅದೇ ಕೃಷ್ಣ ನಮ್ಮೊಳಗೂ ನಿಂತಿದ್ದಾನೆ. ಇನ್ನೊಂದು ಆಶ್ಚರ್ಯ ಏನು ಅಂದ್ರೆ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ನಿಂತಿದ್ದಾನೆ, ಪಾಂಡವರನ್ನು ಉದ್ಧಾರ ಮಾಡಿದಂತೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ನಿಂತಿದ್ದಾನೆ ಎಂಬುದು ಗೊತ್ತಾದ ಮೇಲೆ ನಮಗೇನಾಗುತ್ತೆ, ಈ ಚಿಂತನೆ ಬರ್ತಾ ಬರ್ತಾ ಬಂದರೆ ಹತ್ತವತಾರದ ಕಥೆ ಕೇಳಿದ ಕೂಡಲೇ ಅಲ್ಲಿಗೆ ನಿಂತು ಬಿಟ್ಟರೆ ದೇವ ಎಲ್ಲಿದ್ದಾನೆ, ಹತ್ತವತಾರ ಮುಗಿದ ಮೇಲೆ ಎಲ್ಲೋ ಪರಂಧಾಮಕ್ಕೆ ಹೋದ. ಇನ್ನು ನಮಗೆ ದೇವರು ಅಂದ್ರೆ ನಮ್ಮ ಕಣ್ಣೆಲ್ಲಿಗೆ ಓಡುತ್ತೆ, ಒಂದ ವೈಕುಂಠದ ಕಡೆ, ಒಂದ ದೇವರ ಪೆಟ್ಟಿಗೆ ಕಡೆ, ಒಂದ ದೇವಸ್ಥಾನದ ಕಡೆ ಓಡುತ್ತೆ. ಅದಕ್ಕೆ ಕಷ್ಟ ಬಂದಾಗ ದೇವರು ಬರಲಿ ಅಂದ್ರೆ ಎಲ್ಲಿದ್ದಾನೋ ಯಾವಾಗ ಬರ್ತಾನೋ ಏನೋ ಅಂತ ಹೊರನೋಟದಿಂದ ಒಂದೇ ಕುಗ್ಗುತ್ತಾ ಇರ್ತೇವೆ. ಆದರೆ ಅದೇ ದೇವ ನಮ್ಮೊಳಗೆ ಕೂತಿದ್ದಾನೆ ಎಂಬ ಎಚ್ಚರ ನಮಗೆ ಚೆನ್ನಾಗಿ ಬಂದರೆ ದೇವರಿಗಾಗಿ ಹುಡುಕಾಟವೇ ಇರಲ್ಲ, ಒಳಗೆ ಸ್ವಾಮಿಯೇ ಇರ್ತಾನೆ. ಅವನ ಮೇಲೆ ನಂಬಿಕೆ ಬಂದ ಕೂಡಲೇ ಸಂತೋಷವಾಗಿ, ಹೇಗೆ ತಾಯಿಯ ಪಕ್ಕದಲ್ಲಿ ಮಗು ಇರುತ್ತೆ, ಆ ಮಗುವಿಗೆ ಏನಾದರೂ ರೆಸ್ಪಾನ್ಸಿಬಿಲಿಟಿ ಇರುತ್ತಾ, ಈ ಹುಣಸೆ ಹಣ್ಣು ಇಟ್ಟು ತರಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಇಟ್ಟು ಸಂಪಾದನೆ ಮಾಡಬೇಕು, ಏನಾದರೂ ಆಲೋಚನೆ ಇರುತ್ತಾ? ಏನೂ ಇರಲ್ಲ, ಆಟ ಆಡತಾ ಇರುತ್ತೆ. ಹಸಿವೆ ಆದಾಗ ಅಳತ್ತೆ. ಹೇಗಳತ್ತೆ? ತಾಯಿ ಕೊಟ್ಟೇ ಕೊಡತಾಳೆ ಎಂಬ ನಂಬಿಕೆಯಿಂದ ಅಳತ್ತೆ. ಅದೇ ರೀತಿಯಲ್ಲಿ ಭಕ್ತರು ಕೂಡ ಭಗವಂತನ ಭರೋಸೆ ಬಂದಾಗ, ನಾನಿದ್ದೇನೆ ಅಂತ ಭಗವಂತ ನಿಂತ ಮೇಲೂ ಕೂಡ ಮೊದಲಿಂದ ಅವನೇ ಮಾಡುತ್ತಾ ಇರೋದು. ಆದರೆ ನಮ್ಮ ತಲೆಯಲ್ಲಿ ನಾವು ಮಾಡುತ್ತಾ ಇದ್ದೇವೆ ಅಂತ ಅಂದುಕೊಂಡವು. ಅದು ಹೇಗಿರುತ್ತೆ ಅಂದ್ರೆ, ತಾಯಿ ಯಾವುದಾದ್ರೂ ಪದಾರ್ಥ ದೊಡ್ಡದು ಭಾರ ತರ್ತಾ ಇರ್ತಾಳೆ, ಈ ಮಗು ನೋಡುತ್ತೆ ನಾನು ತರಬೇಕು ಅಂತ ಹೊರಡುತ್ತೆ, ಆ ತರುವ ಆ ಭಾರ ಹೊತ್ತಿರುವ ತಾಯಿಯ ಕೈ ಮೇಲೆ ತನ್ನ ಕೈ ಹಾಕುತ್ತೆ, ಅದೇನು ನಾನು ಹೊರತಾ ಇದ್ದೇನೆ ಅಂತ ಭಾವನೆ. ಯದ್ಯಪಿ ತಾಯಿ ಕೈಗೆ ಈ ಕೈಯು ಭಾರ ಆಯಿತು, ತಾಯಿ ಪಕ್ಕದಲ್ಲೇ ಬರ್ತಾ ಇರ್ತಾನೆ. ಬರುವ ಕಾಲಕ್ಕೆ ಆ ಮಗು ತಾಯಿಗಿಂತ ಆಯಾಸ ಜಾಸ್ತಿ ಪಡ್ತಾ ಇರ್ತಾನೆ, ಅವನು ಹೊತ್ತದ್ದೇನೂ ಇಲ್ಲ. ತಾಯಿ ಆ ಭಾರವನ್ನು ಇಳಿಸಿ ಕಡೆಗೆ ಕೂತರೆ ಪಕ್ಕದಲ್ಲಿ ತಾನು ಸೋ ಅಯ್ಯೋ ಅಂತ ಕೂತು ಸುಸ್ತಾಗಿ ಬೆವರು ಬಿಡ್ತಾ ಇರ್ತಾನೆ. ಆಶ್ಚರ್ಯ ಆಗುತ್ತೆ, ಇವನು ಹೊತ್ತದ್ದೇನು? ಏನೂ ಇಲ್ಲ, ತಾಯಿಯೇ ಹೊತ್ತುಕೊಂಡು ಬಂದದ್ದು. ಇವನ ತಲೆಯಲ್ಲಿ ಭಾವನೆ ಬಂತು, ನಾನು ಹೊತ್ತೆ ಅಂತ. ಆ ರೀತಿಯಲ್ಲಿ ನಾವು ಹುಟ್ಟಿದಾಗ್ಲಿಂದ ಈ ಪರ್ಯಂತ ಸ್ವಾಮಿಯೇ ಎಲ್ಲ ಭಾರ ಹೊತ್ತಿದ್ದಾನೆ. ನಮ್ಮ ತಲೆಯಲ್ಲಿ ಒಗ್ಗರಣೆ ಕೊಟ್ಟಿದ್ದ, ನಾ ಹೊತ್ತೆ ನಾ ಹೊತ್ತೆ ಅಂತ. ಆ ಬರೇ ಚಿಂತನೆಯಿಂದನೇ ಬಿ ಪಿ ಜಾಸ್ತಿ ಆಗಿ ಟ್ಯಾಬ್ಲೆಟ್ ತಗೊಳ್ತಾ ಇರ್ತೇವೆ, ಇನ್ನು ಭಾರ ಹೊತ್ತರೆ ನಮ್ಮ ಪರಿಸ್ಥಿತಿ ಏನೋ. ಆ ರೀತಿಯಲ್ಲಿ ಭಗವಂತನೇ ನಮ್ಮೊಳಗೆ ನಿಂತು ಸಕಲ ಕಾರ್ಯ ಮಾಡಿಸುವಾಗ ನಾವೇ ಮಾಡುತ್ತೇವೆ ಅಂತ ಭಾವನೆ ಇದೆಯಲ್ಲ, ಅದು ತೆಗೆದುಬಿಡಿ. ಅವನ ಶರಣಾಗತರಾದರೆ ನಾವು ಕೂಡ ದೇವರ ಮೇಲೆ, ನಮ್ಮೊಳಗೇ ಇದ್ದಾನೆ ಸ್ವಾಮಿ. ಆ ಹತ್ತವತಾರದಲ್ಲಿ ಏನು ಲೀಲೆಗಳು ತೋರಿದ, ಅಂಥ ಪ್ರಚಂಡ ಶಕ್ತಿ, ಇಡೀ ಜಗತ್ತನ್ನು ಧಾರಣೆ ಮಾಡಿ ನಿಂತ ಶಕ್ತಿ ಏನಿದೆ, ಆ ಶಕ್ತಿ ನನ್ನೊಳಗೇ ನಿಂತಿದ್ದಾನೆ. ಬರೇ ನಿಂತಿರೋದು ಮಾತ್ರ ಅಲ್ಲ, ನನಗಾಗಿ ನನ್ನ ರಕ್ಷಣೆ ಮಾಡಬೇಕು ಅಂತ ಉದ್ದೇಶದಿಂದಿದ್ದಾನೆ. ಆದ್ದರಿಂದ ನನಗಿನ್ನ ಹೆದರಿಕೆ ಇಲ್ಲ ಅಂತ ಪ್ರಶಾಂತವಾಗಿರುವ ಭಾಗ್ಯ ನಮಗೆ ಬರುತ್ತೆ. ಯಾವಾಗ ಈ ಜ್ಞಾನ ನಮ್ಮ ಮನ ಮುಟ್ಟಿ ಸಾಕ್ಷಿಗೆ ಚೆನ್ನಾಗಿ ಗೊತ್ತಾದಾಗ. ಅದಕ್ಕೆ ಈ ರೀತಿಯಾಗಿ ತಮ್ಮೊಳಗೇನೆ ದೇವರಿದ್ದಾರೆ, ಅವನ ತಾಕತ್ತಿಂತಾದ್ದು, ಅವನಮ್ಮನ ರಕ್ಷಣೆ ಮಾಡಲಿಕ್ಕಿದ್ದಾರೆ ಎಂಬ ಎಚ್ಚರ ಬಂದವರೆಲ್ಲ ಮಹಾನುಭಾವರಾದರು. ಅವರೇ ಗೋಪಾಲದಾಸರು. ಆ ಗೋಪಾಲದಾಸರ ಚರಿತ್ರೆಯಲ್ಲಿ ಬರುತ್ತೆ, ಮನೆ ತುಂಬ ರಾಶಿ ರಾಶಿ ಅಕ್ಕಿ ಬೇಳೆ ಪದಾರ್ಥಗಳು, ರತ್ನ ವಜ್ರ ಎಲ್ಲ ಬಂದು ಬೀಳತಾ ಇದೆ ಭಗವಂತನ ಕೃಪೆಯಿಂದ. ಎಲ್ಲ ಮುಗಿತು ಕಾರ್ಯಕ್ರಮ, ಸಂಜೆ ಆದ ಕೂಡಲೇ ಗೋಪಾಲದಾಸರು ಎಲ್ಲರೂ ಊಟ ಆದ ಕೂಡಲೇ ಹೇಳಿದರು, ಪದಾರ್ಥಗಳನ್ನ ಬಂಗಾರ ಬೆಳ್ಳಿ ಏನೇನಿದೆ ಇಡೀ ಮನೆಯೆಲ್ಲ ಬಳದು ಹೊರಗೆ ಹಾಕಿಬಿಡಿ, ಯಾರು ಬೇಕಾದರೂ ತಗೊಂಡು ಹೋಗ್ಲಿ ಅಂತ. ಅಲ್ಲಿದ್ದವರು ಕೇಳಿದರು, ಸ್ವಾಮಿ ದಾಸರೇ, ಇದ್ದದ್ದನ್ನೆಲ್ಲ ಬಡದು ಹೊರಗೆ ಹಾಕಿದರೆ ಇನ್ನು ನಾಳೆಗೆ ಹೇಗೆ? ನಾಳೆ ಏನು ಸುಮ್ಮನೆ ನೀವು ಮಾತ್ರ ಇರೋದಲ್ಲ, ಉಪವಾಸ ಇರಬೇಕು ಅಂದ್ರೆ ನಾಳೆ ನಿಮ್ಮ ಸುತ್ತು ಸಾವಿರ ಏನು ಎಲ್ಲರೂ ನಿಮಗಾಗಿ ನಿಮ್ಮ ಭಕ್ತರು ಬಂದರಲ್ಲಿ ಬಂದಿದ್ದಾರೆ, ಅವರೆಲ್ಲರಿಗೂ ಊಟ ಆಗಬೇಕಲ್ಲ, ನಾಳೆ ಒಂದು ವೇಳೆ ಕೊಡದಿದ್ರೆ ಗತಿ ಏನು, ಎಲ್ಲರೂ ಉಪವಾಸ ಇರಬೇಕಲ್ಲ ಅಂತ ಹೇಳಿದರೆ, ನಾನು ಪದಾರ್ಥವನ್ನು ನಂಬಿಲ್ಲ, ಸ್ವಾಮಿಯನ್ನು ನಂಬಿದ್ದೇನೆ, ಅವ ಒಳಗಿದ್ದಾನೆ, ರಕ್ಷಣೆ ಮಾಡುತ್ತಾನೆ. ಆದ್ದರಿಂದ ಆ ರಕ್ಷಣೆ ಮಾಡುವ ಸ್ವಾಮಿ ಇರುವಾಗ ನನಗ್ಯಾಕೆ ಈ ಭಾರ ಅಂತ ನಾನು ಬಿಟ್ಟಿದ್ದೇನೆ, ಚಿಂತೆ ಮಾಡಬೇಡಿ ಅಂದರು. ಮಾರನೇ ದಿನ ಮತ್ತು ನೋಡಿದಾಗ ಅಕ್ಕಿ ಕಾಳಿಲ್ಲ ಮನೆಯಲ್ಲಿ. ಆದರೆ ತಾಯಿ ಒಂದು ಕೆಲಸ ಮಾಡಿದ್ಲು, ಗೋಪಾಲದಾಸರ ತಾಯಿ ಒಂದು ಕೊಪ್ಪರಿಗೆಯಲ್ಲಿ ಅಕ್ಕಿ ಹಾಗೆಯೇ ಇಟ್ಟಿದ್ಲು. ದಾಸರು ಹೇಳಿದ್ರು ಬೇಡಮ್ಮ ತೆಗೆದು ಬಿಡು ಅಂತ, ಕೇಳಲಿಲ್ಲ. ಮಾರನೇ ದಿವಸ ದಾಸರು ಕೇಳುತ್ತಾರೆ, ಎಲ್ಲಮ್ಮ ಅಕ್ಕಿ ಅಡಿಕೆ ಇಡಬೇಕಲ್ಲ ಅಂದಾಗ ನೋಡುತ್ತಾಳೆ ಅಕ್ಕಿ ಇಲ್ಲ, ಅದು ತುಂಬ ಹುಳ ಇತ್ತು, ತೆಗೆದು ಹೊರಗೆ ಹಾಕಿದ್ರು. ಮತ್ತು ಕೇಳಿದ್ರು ಎಲ್ಲಿಯಪ್ಪ ಇಷ್ಟು ಜನ ಕೂತಿದ್ದಾರೆ ಅಕ್ಕಿಯಲ್ಲಿ ಬ್ಯಾಳಿಯಲ್ಲಿ ಏನು ಮಾಡೋಣ ಅಂದಾಗ ಇನ್ನ ಆ ಮಾತು ಮುಗಿದಿಲ್ಲ, ರಾಶಿ ರಾಶಿ ಅಕ್ಕಿ ಬೇಳೆ ಎಲ್ಲ ಬಂದು ಬಿತ್ತು. ಎಲ್ಲ ಯಾರೋ ತಂದು ಹಾಕಿದ್ರು ಅಲ್ಲ, ಸ್ವಾಮಿಯೇ ಯಾರಲ್ಲೋ ನಿಂತು ತಂದು ಹಾಕಿದ. ಆ ರೀತಿಯಲ್ಲಿ ಆ ಭಗವಂತ ತಂದು ಹಾಕುವುದನ್ನು ನೋಡಿದಾಗ ಎಲ್ಲರಿಗೂ ಆಶ್ಚರ್ಯ ಆಯಿತು. ಅದಕ್ಕೆ ದಾಸರು ಹೇಳಿದರು, ನಾನು ಪದಾರ್ಥವನ್ನು ನಂಬಿದರೆ ದೇವರು ದೂರ ಆಗ್ತಾರೆ, ದೇವರು ಬೇಕಾದರೆ ಪದಾರ್ಥ ಬಿಡಬೇಕು, ಅದರ ಮೇಲೆ ವ್ಯಾಮೋಹ ಬಿಡಬೇಕು, ಅವನೇ ರಕ್ಷಣೆ ಮಾಡುತ್ತಾನೆ ಎಂಬ ಎಚ್ಚರ ಬರಬೇಕು. ಅದು ಬರುವುದು ಯಾವಾಗ, ನಮ್ಮೊಳಗಿದ್ದ ಸ್ವಾಮಿಯೇ ಹತ್ತವತಾರದಲ್ಲಿ ನಿಂತು ಇಷ್ಟು ಚರ್ಯ ತೋರಿದ ಅಂತ ನಮ್ಮ ಚಿಂತನೆ ಬರಬೇಕು. ಆ ಅನ್ವಯ ಮಾಡಬೇಕು. ನಾವು ಭಾಗವತ ಕೇಳುತ್ತೇವೆ, ಎಷ್ಟೋ ಸಲ ಭಾಗವತ ಮಂಗಳ ಮಾಡಿಬಿಟ್ಟಿರ್ತೇವೆ, ಕೇಳಿಬಿಟ್ಟಿರ್ತೇವೆ, ಆದರೆ ಅಲ್ಲಿ ಹೇಳಿದ ವಿಶೇಷವಾದ ಚಿಂತನೆಗಳನ್ನು ನಮ್ಮ ಬಿಂಬನಲ್ಲಿ ಸಮನ್ವಯ ಮಾಡಿಲ್ಲ. ಯಾರೋ ಹೇಳಿದ್ರು ಹಸಿವೆ ಆಗ್ತಾ ಇದೆ ಅಂದರೆ ಅಡಿಗೆ ಮಾಡಪ್ಪ ಹಸಿವೆ ಹೋಗುತ್ತೆ ಅಂದರು. ಇವ ಅಡಿಗೆ ಮಾಡಿದ ಇಟ್ಟ, ಅಡಿಗೆ ಮಾಡಿದ ಇಟ್ಟ, ಅಡಿಗೆ ಮಾಡಿದ ಇಟ್ಟ. ಅವರು ಬಂದರು, ಏನಪ್ಪ ಹಸಿವೆ ಹೋಯಿತಾ? ಇಲ್ಲ ರೀ, ನೀವು ಹೇಳಿದಷ್ಟು ನಾ ಅಡಿಗೆ ಎಲ್ಲ ಮಾಡಿಟ್ಟೆ, ಹಸಿವೆ ಹೋಗ್ತಾನೇ ಇಲ್ಲ. ಯಾಕೆ ಊಟ ಮಾಡಿಲ್ವಾ? ಅಯ್ಯೋ ಹೌದಾ, ಊಟ ಮಾಡಬೇಕಾ? ನಂಗೆ ಗೊತ್ತಿಲ್ಲಲ್ಲ, ನೀವು ಅಡಿಗೆ ಮಾಡಿದ್ರೆ ಸಾಕು ಇನ್ನು ಹಸಿವೆ ಹೋಗುತ್ತೆ ಅಂತ ನಾನು ತಿಳ್ಕೊಂಡೆ ಅಂದರೆ, ಇಲ್ಲ ಮಹಾರಾಯ, ಅಡಿಗೆ ಮಾಡಿದರೆ ಸಾಲದು, ಅದನ್ನು ಊಟ ಮಾಡಬೇಕು, ಆಗ ಮಾತ್ರ ಹಸಿವೆ ಹೋಗುತ್ತೆ. ಹಾಗೆ ನಾವು ಭಯ ಪಡ್ತಾ ಇರುವಾಗ ಜೀವನದಲ್ಲಿ ಭಯ, ಎಲ್ಲದಕ್ಕೂ ಭಯ, ಜೀವನ ಇನ್ನ ಸೆಟಲ್ ಆಗಿಲ್ಲ ಅಂತ ಭಯ, ಅದರಲ್ಲಿ ದುಡ್ಡು ಬರ್ತಾ ಇಲ್ಲ ಅಂತ ಭಯ, ಬಂದ ದುಡ್ಡು ಸಾಲತಾ ಇಲ್ಲ ಮುಂದೇನಾಗುತ್ತೋ ಎಂಬ ಭಯ, ಆ ಪ್ರೊಫೆಷನ್ನಲ್ಲಿ ಯಾರು ಕಾಂಪಿಟೀಷನ್ ಬರ್ತಾರೋ ಎಲ್ಲಿ ಬಿದ್ದೋಗ್ತೀನೋ ಎಂಬ ಭಯ, ಈ ಭಯಗಳಿಂದ ಇರುವಾಗ ಮತ್ತು ಮನೆಯಲ್ಲಿ ಯಾರು ಏನಾಗ್ತಾರೋ ಎಂಬ ಭಯ, ಒಟ್ಟಾರೆ ಭಯ ಭಯ ಭಯದಿಂದ ಬದುಕ್ತಾ ಇರುವಾಗ ಈ ಭಯ ಹೋಗಬೇಕಾದರೆ ಭಾಗವತ ಕೇಳಿ ಅಂತ ಭಾಗವತಕಾರರಾಗಿರ್ತಕ್ಕಂಥ ವೇದವ್ಯಾಸರು ಅದನ್ನು ನಮಗೆ ಕೊಟ್ಟಂತಹ ಶುಕ ಮಹರ್ಷಿಗಳು ಹೇಳಿದರು. ನಮಗೆ ಗೊತ್ತಾಯಿತು ಭಾಗವತ ಕೇಳಿದರೆ ಸಾಕು ಭಯ ಹೋಗುತ್ತೆ ಅಂತ. 70 ಸಲ 108 ಸಲ ಭಾಗವತ ಹೇಳಿದ್ದಾಯಿತು, ಕೇಳಿದ್ದಾಯಿತು, ಮಂಗಳವೂ ಆಯಿತು, ಭಯವೇ ಹೋಗಲಿಲ್ಲ. ಆಗ ಕೇಳಿದರು, ಯಾಕಪ್ಪ ಭಯ ಹೋಗಿಲ್ಲೇನು ಭಾಗವತ ಕೇಳಿದ ಮೇಲೆ? ಭಾಗವತ ಕೇಳಿದುಕೊಳ್ಳೆ ಪರೀಕ್ಷನ್ ಮಹಾರಾಜನಿಗೆ ಭಯ ಹೋಯಿತು, ನಿಮಗ್ಯಾಕೆ ಹೋಗಿಲ್ಲ? 100 ಸಲ ಅಥವಾ 1 ಸಲ ಕೇಳಿದ್ರೆ ಭಯ ಹೋಯಿತು, ನಿಮಗೆ 100 ಸಲ ಕೇಳಿದ್ರು ಯಾಕೆ ಹೋಗಿಲ್ಲ ಅಂದ್ರೆ, ಅವಾಗ ನಾವು ಹೇಳಿದವು ಭಾಗವತ ಕೇಳ್ತಾ ಇದ್ವು ಕೇಳ್ತಾ ಇದ್ವು ಕೇಳ್ತಾ ಇದ್ವು, ಹೋಗಿಲ್ಲ ಅಂದ್ರೆ ಅವಾಗ ಕೇಳ್ತಾರೆ, ಕೇಳಿದ್ದನ್ನ ಅಲ್ಲಲ್ಲಿ ದೇವರು ತೋರಿದ ತಾಕತ್ತನ್ನ ನಿಮ್ಮ ಬಿಂಬನಲ್ಲಿ ಜಪ ಮಾಡುವಾಗ ತಿರುಗಾಡುವಾಗ ಸ್ವಾಮಿ ನೀನೇ ಮಾಡಿದ್ದು, ನೀನೇ ಮಾಡಿದ್ದು, ನೀನೇ ರಾಮನಾಗಿದ್ದು, ನೀನೇ ಕೃಷ್ಣನಾಗಿದ್ದು ಅಂತ ನಮ್ಮ ಬಿಂಬನಲ್ಲಿ ಹತ್ತವತಾರದ ಪರಾಕ್ರಮವನ್ನ ಚಿಂತನೆ ಮಾಡುವುದು, ಆ ಕೆಲಸ ಮಾಡಿದ್ದೀರಾ ಅಂದ್ರೆ, ಅಯ್ಯೋ ನಾವು ಅದು ಮಾಡಲೇ ಇಲ್ಲ, ಬರೀ ಭಾಗವತ ಕೇಳಿದ್ವು ಬಿಟ್ಟು, ಕೇಳಿದ್ವು ಬಿಟ್ಟು ಇಷ್ಟೇ ಹೊರತು ಇನ್ನಲ್ಲ ಅಂದ್ರೆ, ಮಹಾರಾಯ ನಿಮಗೆ ಹೇಳಿದ್ದು ಭಾಗವತ ಯಾಕೆ ಗೊತ್ತಾ? ನಿಮ್ಮೊಳಗಿರತಕ್ಕಂಥ ಭಗವಂತನ ತಾಕತ್ತು ನಿಮಗೆ ಪರಿಚಯ ಇಲ್ಲ, ಅವನೇ ಹತ್ತವತಾರದಲ್ಲಿ ಹೀಗೆ ತೋರಿದ ಅಂತ ಹೇಳಿ ಅದನ್ನ ನಿಮ್ಮ ಬಿಂಬನಲ್ಲಿ ಚಿಂತನೆ ಮಾಡಿದರೆ, ಇಂಥ ತಾಕತ್ತಿರುವ ಸ್ವಾಮಿ ನನ್ನೊಳಗೆ ಕೂತಿರುವಾಗ, ನನಗಾಗಿ ಒದ್ದಾಡತಾ ಇರುವಾಗ, ಇನ್ನು ನನಗ್ಯಾಕೆ ಚಿಂತೆ ಅಂತ ಕೃಷ್ಣ ಹೇಳುತ್ತಾನೆ. ತ್ವಚ್ಚಿಂತೆಯ ಕಿಂ ಮಚ್ಚಿಂತಾಂ ಕುರು, ನಿನ್ನ ಚಿಂತೆ ನೀನು ಯಾಕೆ ಮಾಡ್ತಾ ಇದೀಯಾ? ಅದರಿಂದ ಬಿ ಪಿ ಬೆಳೆಯುತ್ತೆ, 4 ಟ್ಯಾಬ್ಲೆಟ್ ಜಾಸ್ತಿ ಆಗುತ್ತಷ್ಟೇ, ನನ್ನ ಚಿಂತನೆ ಮಾಡು, ನಾನು ನಿನ್ನ ಚಿಂತೆ ಮಾಡುತ್ತೇನೆ, ಎಲ್ಲ ನಾನು ನೋಡುತ್ತೇನೆ, ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಹೇಳಿದ. ಆ ರೀತಿಯಾಗಿ ನೀವು ಭಾಗವತ ಕೇಳಿ, ಭಾಗವತದೊಳಗಿರುವ ಆ ಭಗವಂತನ ತತ್ವಗಳನ್ನ, ಭಗವಂತನ ಗುಣಗಳನ್ನ, ಆ ಪರಾಕ್ರಮವನ್ನ, ಯಾರೋ ಅಲ್ಲ ಕೃಷ್ಣ, ಏನು ಗೋವರ್ಧನ ಪರ್ವತವನ್ನೆತ್ತಿದ ಕೃಷ್ಣ. ಎಷ್ಟು ಪರ್ವತ? ಏನು ಚಿಕ್ಕ ಗುಡ್ಡ ಕಲ್ಲಲ್ಲ, ಅದು ಅನೇಕ ಯೋಜನಗಳ ಮೈಲುಗಳ ಅಗಲ ಇರುವಂತಹ ಪರ್ವತ. ಆ ಪರ್ವತವನ್ನ ಒಂದು ಕೈಲಿ ಹಿಡಿದು ನಿಂತ, ಹೇಗೆ ಕಂಬದಂತೆ ನಿಂತ, ಹರಿವಂಶದಲ್ಲಿ ಅದ್ಭುತವಾದ ರೀತಿಯಲ್ಲಿ ವರ್ಣನೆ ಮಾಡುತ್ತಾರೆ. ಇಡೀ ಪರ್ವತ ಹೇಗೆ ನಿಂತಿತ್ತು? ಒಂದು ಪಕ್ಷಿ ಗಾಳಿಯಲ್ಲಿ ಹಾರತಾ ಇದ್ರೆ ಹಾಗೆ ನಿಂತಿತ್ತು, ಅಷ್ಟು ದೊಡ್ಡ ಪರ್ವತ. ಆ ಪರ್ವತದ ಮೇಲೆ ಅನೇಕ ಗುಹೆಗಳು, ಅಲ್ಲಿಂದ ಸಿಂಹಗಳೆಲ್ಲ ಹೆದರಿ ಹೆದರಿ ಈ ಪರ್ವತ ಎಲ್ಲಿ ಹೋಗುತ್ತೋ ಅಂತ ಪರ್ವತದಿಂದ ಹಾರಿ ಹಾರಿ ಹೋಗ್ತಾ ಇವೆ. ಪರ್ವತ ಕಿತ್ತಿದಾಗ ಮೇಲಿನಿಂದ ಎಲ್ಲ ಗಿಡಗಳು ಉರುಳಿ ಉರುಳಿ ಬಿಡುತ್ತಾ ಇವೆ, ದೊಡ್ಡ ದೊಡ್ಡ ಗಿಡಗಳೆಲ್ಲ, ದೊಡ್ಡ ಪರ್ವತ ಅದು. ಆ ಪರ್ವತವನ್ನ ಎತ್ತಿ ಹಿಡಿದಿದ್ದರೆ ಎಲ್ಲ ಗೋಪ ಬಾಲಕರು ಆ ಪರ್ವತದಲ್ಲಿ ಕೃಷ್ಣನ ಹತ್ತಿರ ಬಂದು ಕೂತರೆ ಅವರು ಪ್ರತಿಯೊಂದು ಸಲ ಕೃಷ್ಣ ಹೇಳುತ್ತಾ ಇದ್ದ, ನೋಡಿ ಮಳೆ ಕಮ್ಮಿ ಆಯಿತ ಅಂತ ಹೇಳಿದಾಗ ಯಾರಾದರೂ ಒಬ್ಬರು ಕೃಷ್ಣ ಇದ್ದ ಜಾಗದಿಂದ ತುದಿಗೆ ಬಂದು ಹೊರಗೆ ಬಗ್ಗಿ ನೋಡಬೇಕಾದ್ರೆ ಮೈಲುಗಳ ದೂರ ಓಡಿ ಬರಬೇಕಾಗಿತ್ತು. ಅಷ್ಟು ಅಗಲ ಇರುವ ದೊಡ್ಡ ಪರ್ವತ, ಅದನ್ನ ಒಂದು ಕೈಲಿ ಹಿಡಿದ. ಅಲ್ಲಿರುವ ಗೊಲ್ಲರಿಗೆ ಯಾರಿಗೂ ಕೂಡ ಸಂಶಯ ಬರಲಿಲ್ಲ, ಈತ ಒಂದು ಚೂರು ಕೈ ಬಿಟ್ರೆ ನಮ್ ಗತಿ ಏನು, ಎಲ್ಲ ಅಪ್ಪಚ್ಚಿ ಆಗಿ ಹೋಗ್ತೀವಲ್ಲ ಅಂತ ಯಾರಿಗೂ ಸಂಶಯ ಬರಲಿಲ್ಲ. ಇವ ಇದ್ದಾನೆ, ಕಾಪಾಡತಾನೆ ಅಂತ ಎಲ್ಲರೂ ಸಂತೋಷದಿಂದ ಅವನನ್ನೇ ನೋಡ್ತಾ ಮೈ ಮರೆತರು. ಆ ಕೃಷ್ಣನೇ ನಮ್ಮ ಹೃದಯದಲ್ಲಿದ್ದಾನೆ. ಇದನ್ನ ಚಿಂತನೆ ಮಾಡಬೇಕು. ನಮ್ಮಲ್ಲಿರುವ ಹೃದಯದಲ್ಲಿ ಕೃಷ್ಣನನ್ನ ನೀನು, ಆ ಗೋಪಾಲಕರನ್ನ ಅಷ್ಟು ಚೆನ್ನಾಗಿ ರಕ್ಷಣೆ ಮಾಡಿದೆಯಲ್ಲಪ್ಪ, ನಾನೊಬ್ಬರು ನಿನಗೆ ಜಾಸ್ತಿ ಆದನೆ ಎಂಬ ಚಿಂತನೆ ನಾವು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ. ಆ ಚಿಂತನೆಯೇ ಬಂದಿಲ್ಲ. ಭಾಗವತ ಕೇಳಿ ಆಯಿತು, ಬಿಟ್ಟು ಆಯಿತು. ಆದರೆ ಆ ಕೃಷ್ಣನೇ ನಮ್ಮ ಹೃದಯದಲ್ಲಿ ಬಿಂಬಮೂರ್ತಿಯಾಗಿದ್ದಾನೆ ಎಂಬ ಎಚ್ಚರವೇ ಬರಲಿಲ್ಲ. ಆಗ ನಮಗೆ ಭಾಗವತ ಕೇಳಿದರೆ ಭಯ ಹೇಗೋಗುತ್ತೆ ಎಂಬುದು ಅರಣ್ಯಕಾಚಾರ್ಯರ ವಿಷ್ಣುತೀರ್ಥರ ಪ್ರಶ್ನೆ ಆಗಿದೆ. ನೀವು ಎಲ್ಲ ಕೇಳ್ತಾ ಇದ್ದೀರಾ, ಬಿಂಬನಲ್ಲಿ ಸಮನ್ವಯವೇ ಮಾಡ್ತಾ ಇಲ್ಲ, ಮಾಡಿ ಅಂದರು. ಆ ಮಾಡಿದಾಗ ನಮ್ಮೊಳಗೆ ಆ ಮಹಾತ್ಮ ಭಗವಂತ ನಿಂತಿದ್ದಾನೆ ಎಂಬ ಎಚ್ಚರ ಬಂದರೆ ಅವನನ್ನ ಹುಡುಕೊಂಡು ತೀರ್ಥಯಾತ್ರೆ ಓಡಿ ಓಡಿ ಮಾಡಬೇಕಾಗಿಲ್ಲ, ಒಳಗೆಯೇ ಸ್ವಾಮಿ ಕೂತು ನಗತಾ ನಮಗೆ ದರ್ಶನ ಕೊಡುತ್ತಾನೆ. ಆ ಚಿಂತನೆ ಬಂದರೆ ಸಾಕು ಅಂತ ಹೇಳುತ್ತಾರೆ. ಅದಕ್ಕಾಗಿ ಭಾಗವತ ಕೇಳಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಯಾವಾಗ ಬರುತ್ತೆ? ಭಗವಂತನ ತತ್ವಜ್ಞಾನ ಬಂದಾಗ ಬರುತ್ತೆ. ನಮ್ಮೊಳಗೆ ಸ್ವಾಮಿ ಇದ್ದಾನೆ, ಅವರಕ್ಷಣೆ ಮಾಡುತ್ತಾನೆ ಎಂಬ ಜ್ಞಾನ ಇಲ್ಲದೆ ಏನೇನು ಕರ್ಮ ಮಾಡಿದರೆ ಏನಾಗುತ್ತೆ ಅದನ್ನು ಹೇಳುತ್ತಾರೆ. ರಾಜೀವ ಮಿತ್ರ ಗಗನದಿ ಉದಯಿಸದೆ ಅರಾಜಿತವಾದ ತಮ ಓಡದು ಎಂದಿಗೂ, ಬೀಜ ಮಾತಿದು ಕೇಳಿ ನಹಿ ಜ್ಞಾನೇನ ಸದೃಶಂ. ಸುಜನರು ಇದರನ್ನ ನಿರ್ವ್ಯಾಜದಿ ತಿಳಿದು ಮೂರ್ಜಗದೊಡೆಯನ್ನ ಪೂಜಿಸು ಜ್ಞಾನದರಿ. ಅದರಿಂದ ಎಲ್ಲ ಸಜ್ಜನರು ಕೂಡ ಇದರನ್ನ ಬೇರೆ ಯಾವ ರೀತಿಯಲ್ಲೂ ಅಲ್ಲದೆ ಸರಿಯಾಗಿ ತಿಳಿದು ಚೆನ್ನಾಗಿ ತಿಳಿದು ಆ ಮೂರ್ಜಗದ ನಾಥನಾದ ಭಗವಂತನನ್ನ ಎಲ್ಲೋ ಅಲ್ಲ, ನಿಮ್ಮ ಹೃದಯ ಮಂದಿರದಲ್ಲಿ ಅಲ್ಲೇ ಕೂತಿದ್ದಾನೆ, ಅನಾದಿಯಿಂದಿದ್ದಾನೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಯಾಕೆ ನೀವು ಹೆಜ್ಜೆ ಹೆಜ್ಜೆಗೂ ಬಿಂಬ ಬಿಂಬ ಅಂತ ಒದ್ದಾಡ್ತೀರಾ? ಹೊರಗಿರುವ ರಾಮನೂ ಅವನೇ, ನಮ್ಮೊಳಗಿರುವ ಬಿಂಬನೂ ಅವನೇ. ಇನ್ನ ನಮ್ಮೊಳಗಿರುವ ಬಿಂಬನ ರೂಪ ಗೊತ್ತಿಲ್ಲ, ಗುಣ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಹೊರಗಿದ್ದ ರಾಮನ ಎಲ್ಲ ಗೊತ್ತು, ಅವನನ್ನೇ ಉಪಾಸನೆ ಮಾಡಿದರೆ ಆಯ್ತಲ್ಲ ಅಂದ್ರೆ ಷೋಡಶಿಯಲ್ಲಿ ಉತ್ತರ ಕೊಡತಾರೆ. ಈ ನಮ್ಮ ಒಳಗಿರತಕ್ಕಂಥ ಬಿಂಬರೂಪ, ಏನಿದು ಬಿಂಬರೂಪ ಅಂತ ಒದ್ದಾಡ್ತೀರಾ? ಏನದು ಅಂತ ಹೇಳಿದರೆ, ದೇವರ ರೂಪಗಳು ಎರಡು ರೀತಿ. ಒಂದು ಜೀವನ ಒಳಗೆ ಅನಾದಿ ಕಾಲದಿಂದ ಒಬ್ಬೊಬ್ಬ ಜೀವನದಲ್ಲಿ ಒಂದೊಂದು ರೂಪದಿಂದ ಭಗವಂತ ಇದ್ದಾನೆ. ಆ ರೂಪ ಕೇವಲ ಆ ಜೀವಿಗೆ ಮೀಸಲು. ಆ ರೂಪದ ಕೆಲಸ ಏನು ಅಂದ್ರೆ ಕೇವಲ ಆ ಜೀವಿಯ ಕಾರ್ಯ ಮಾತ್ರ. ಆಂಗ್ಲದಲ್ಲಿ ಹೇಳಬೇಕಾದ್ರೆ ಓನ್ಲಿ ಫಾರ್ ಮೀ ಅಂತ, ನಮಗಾಗಿ ಮೀಸಲಾದ ಒಂದು ರೂಪ. ಆ ರೂಪ ಏನು, ಅದರ ಕೆಲಸ ಏನು? ನಮ್ಮದೇ ಕೆಲಸ, ಬೇರೆ ಕೆಲಸ ಇಲ್ಲ. ಆದರೆ ರಾಮಕೃಷ್ಣಾದಿ ಹೊರಗಿನ ರೂಪಗಳೇನಿವೆ ಅದಕ್ಕೆ ಎಲ್ಲರ ಜವಾಬ್ದಾರಿ ಇದೆ. ಈ ಒಳಗಿರುವ ನಮ್ಮ ಬಿಂಬರೂಪಕ್ಕೆ ಕೇವಲ ನಮ್ಮ ಕೆಲಸ ಮಾತ್ರ ಇಟ್ಟುಕೊಂಡಿದ್ದಾನೆ, ನಮ್ಮನ್ನ ನೋಡುವುದೇ ಈತನ ಕಾರ್ಯ. ಆದ್ದರಿಂದ ವಿಜಯದಾಸರು ಹೇಳುತ್ತಾರೆ ಒಂದು ಸುಳಾದಿಯಲ್ಲಿ, ಅವರು ಬಿಂಬಮೂರ್ತಿಯನ್ನ ಚಿಂತನೆ ಮಾಡುತ್ತಾ ಇರುವಾಗ ವಿಠಲನೇ ಇನ್ನೊಂದು ರೂಪದಿಂದ ಬಂದು, ಆ ರೂಪವನ್ನು ಚಿಂತನೆ ಮಾಡ್ತೀಯ, ನನ್ನನ್ನ ಯಾಕೆ ಚಿಂತನೆ ಮಾಡಲ್ಲ ಅಂತ ಹೆದರಿಸಿದಂತೆ ಮಾಡುತ್ತಾನೆ. ಆಗ ವಿಜಯದಾಸರು ಹೇಳುತ್ತಾರೆ, ಮೀಸೆಯ ತಿತ್ತಿ ಅಂಜಿಸಿದರೆ ಅಂಜುವೇನೆ? ಹೇ ಸ್ವಾಮಿ, ನೀನೇ ಹೇಳಿದ್ದೀಯ, ನಿನ್ನ ನನ್ನ ಹೃದಯದೊಳಗಿರುವ ನಿನ್ನ ಬಿಂಬರೂಪದ ಉಪಾಸನೆ ಬಿಟ್ಟು ನಿನ್ನದೇ ಆದ ಅನಂತ ಹೊರಗಿನ ರೂಪಗಳನ್ನ ಅನಂತ ಕಾಲ ಉಪಾಸನೆ ಮಾಡಿದರೂ ಕೂಡ ನಾನು ಅನುಗ್ರಹ ಮಾಡಲ್ಲ ಅಂತ ನೀನೇ ಹೇಳಿದ್ದೀಯ. ಅಂದರೆ ನಮ್ಮ ಹೃದಯದೊಳಗಿರುವ ಬಿಂಬಮೂರ್ತಿಯ ಚಿಂತನೆ ಬಿಟ್ಟು ಬೇರೊಂದು ರೂಪಗಳದು, ಒಂದು ಆತನ ಅನಂತ ರೂಪಗಳಿವೆ. ಹೇಳ್ತಾರೆ, ನಿನ್ನ ಅನಂತ ರೂಪಗಳಲ್ಲಿ ಒಂದೊಂದು ರೂಪ ಮುಂದಿಟ್ಟುಕೊಂಡು ಅದರನ್ನ ಒಂದೊಂದು ಕಲ್ಪಕಾಲ ಒಂದೊಂದು ರೂಪವನ್ನ ಉಪಾಸನೆ ಮಾಡುತ್ತಾ ಹಾಗೆ ಅನಂತ ರೂಪಗಳ ಚಿಂತನೆ ಮಾಡಿದರೂ ಕೂಡ ನೀನು ಅನುಗ್ರಹ ಮಾಡಲ್ಲ, ನನ್ನ ಒಳಗಿರುವ ಬಿಂಬಮೂರ್ತಿಯ ಉಪಾಸನೆ ಮಾಡಿದರೇನೆ ನೀನು ಅನುಗ್ರಹ ಮಾಡುತ್ತೀನಿ ಅಂತ ನೀನೇ ಹೇಳಿದ್ದೀಯ. ಅಂಥ ಕಾಲಕ್ಕೆ ನನ್ನ ಒಳಗಿರುವ ಈ ಸೂಕ್ಷ್ಮ ರೂಪ, ನನಗಾಗಿ ನಿಂತಿರುವ ರೂಪ, ಈ ರೂಪವನ್ನು ಚಿಂತನೆ ಮಾಡುವಾಗ ಬೇರೊಂದು ಮಾಡು ಬೇರೊಂದು ಮಾಡು ಅಂತ ಹೇಳುತ್ತಾ ಇದೆಯಲ್ಲ, ಇದು ನಿನಗೆ ಸರಿಯಾ ಅಂತ ಕೇಳುತ್ತಾರೆ ವಿಜಯದಾಸರು. ಅಲ್ಲಿ ನಮಗೆ ಅನೇಕ ಸಂಶಯಗಳು ಬರ್ತಾ ಇರುತ್ತೆ ಈ ಒಳಗಿನ ಬಿಂಬರೂಪದ ಬಗ್ಗೆ. ಅಲ್ಲ, ಒಳಗಿನ ಬಿಂಬರೂಪದ ಪರಿಚಯವೇ ಇಲ್ಲ, ಬಿಂಬ ಎಂಬ ಶಬ್ದ ಯಾವಾಗ ಬರಬೇಕು, ಬಿಂಬನ ಉಪಾಸನೆ ಎಂಬುದು ನೀತ ಗುರುಗಳು ಬಂದು ಉಪದೇಶ ಕೊಟ್ಟ ಮೇಲೆ ಬಿಂಬ ಎಂಬ ಶಬ್ದ, ಅದಕ್ಕಿಂತ ಮೊದಲು ರಾಮಕೃಷ್ಣಾದಿ ರೂಪಗಳ ಚಿಂತನೆಯೇ, ಬೇರೆ ಗತಿ ಇಲ್ಲ, ಬಿಂಬ ಅಂತ ನುಡಿಯಬೇಡಿ ಅಂತ ಒಂದು ವೇಳೆ ನಮ್ಮಲ್ಲಿ ಆಲೋಚನೆಗಳು ಬಂದರೆ ಅದು ಸರಿಯಲ್ಲ ಅಂತ ಹೇಳುತ್ತಾರೆ. ಯಾಕೆ ಅಂದರೆ ಬಿಂಬನ ರೂಪ, ಬಿಂಬನ ಗುಣ, ಬಿಂಬನ ಕ್ರಿಯ ನಮ್ಮೊಳಗೆ ಪ್ರತ್ಯೇಕವಾದ ರೂಪ, ಪ್ರತ್ಯೇಕವಾದ ಗುಣ, ಪ್ರತ್ಯೇಕವಾದ ಕ್ರಿಯ, ಅವುಗಳ ಪರಿಚಯ ನಮಗಿಲ್ಲ, ನೀತ ಗುರುಗಳ ದರ್ಶನ ಆಗಲಿಲ್ಲ, ಅವರು ನಮಗೆ ಉಪದೇಶ ಕೊಡಲಿಲ್ಲ. ಆದರೆ ಅಂದರೆ ಶಾಸ್ತ್ರ ಹೇಳೋದಿದೆ, ಬಿಂಬನ ಉಪಾಸನೆ ಎಂಬುದು ನೀತ ಗುರುಗಳ ದರ್ಶನ ಆದ ಮೇಲೆ, ಅವರ ಉಪದೇಶ ಆದ ಮೇಲೆ ಅಂತ. ಹೌದು, ಅಕ್ಷರಶಃ ಸತ್ಯ. ಆದರೆ ಇಲ್ಲಿ ನಾವು ಮಾಡುವುದು ನೀತ ಗುರುಗಳ ದರ್ಶನಕ್ಕಿಂತ ಮೊದಲು ಬಿಂಬನ ಉಪಾಸನೆ ಅಲ್ಲ. ಉಪಾಸನೆ ಎಂಬುದು ಗುರುಗಳ ಉಪದೇಶದಿಂದ ನಿಗದಿತವಾದ ರೂಪ, ನಿಗದಿತವಾದ ಗುಣ, ನಿಗದಿತವಾದ ಕ್ರಿಯ ಚೆನ್ನಾಗಿ ಗೊತ್ತಾದಾಗ ಏಕಪ್ರಕಾರ ಮಾಡುವುದು ಉಪಾಸನೆ. ಆ ಉಪಾಸನೆ ನಾವೀಗ ಮಾಡುತ್ತಾ ಇಲ್ಲ. ನಾವೀಗ ಮಾಡುವುದೇನು? ಬಿಟ್ಟು ಬಿಟ್ಟು ಚಿಂತನೆ, ಆ ಬಿಂಬನದ್ದೇ ಚಿಂತನೆ. ಅಲ್ಲ, ಬಿಂಬನ ರೂಪ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಬಿಟ್ಟು ಬಿಟ್ಟು ಚಿಂತನೆ ಆದರೂ ಈಗ ಹೇಗೆ ಮಾಡ್ತೀರಾ ಅಂದರೆ, ಆ ಬಿಂಬ ಒಬ್ಬನಿದ್ದಾನೆ ಅಂತ ಗೊತ್ತು, ಅವನಿಗೊಂದು ರೂಪ ಇರುತ್ತೆ ಅಂತ ಗೊತ್ತು, ಅವನಿಗೆ ಗುಣ ಇರುತ್ತೆ, ಅಂದರೆ ನಮ್ಮಲ್ಲಿ ಪ್ರಕಟ ಮಾಡಬೇಕಾದ ಏನು ಗುಣಗಳಿವೆ ಅದಕ್ಕೆ ತಕ್ಕಂತಹ ಆತನದ್ದೇ ಗುಣಗಳು ಪ್ರಕಟ ಮಾಡುತ್ತಾನೆ ಅಂತ ಗೊತ್ತು, ಅಂತಹ ಒಳ್ಳೆ ಒಳ್ಳೆ ಕ್ರಿಯೆಗಳಿರುತ್ತೆ ಅಂತ ಗೊತ್ತು. ಕುರುಡು ಭಕ್ತಿ, ಕುರುಡು ಜ್ಞಾನ, ಇದರಿಂದ ಬಿಂಬನನ್ನೇ ಚಿಂತನೆ ಮಾಡಬೇಕು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನಾವು ನೀತ ಗುರುಗಳು ಸಿಗಲಿಕ್ಕೆ ಮೊದಲು ಬಿಂಬ ಎಂಬ ಶಬ್ದವೇ ಬಳಸಲ್ಲ, ಬಿಂಬನ ಚಿಂತನೆ ಮಾಡಲ್ಲ ಅಂತ ಪ್ರಶ್ನೆ ಹಾಕುವುದಾದರೆ, ನಿತ್ಯ ದೇವರ ಪೂಜೆಯಲ್ಲಿ ರಾಮ ಪ್ರತಿಮೆಯೋ ಕೃಷ್ಣ ಪ್ರತಿಮೆಯೋ ಮುಂದಿಟ್ಟುಕೊಂಡು ಕರೆಯುವುದು ಯಾರನ್ನ? ಅಯೋಧ್ಯಾ ನಗರದಲ್ಲಿ ರಾಮಾಯಣ ಕಾಲದಲ್ಲಿ ಬಂದ ರಾಮಚಂದ್ರ ಈ ಪ್ರತಿಮೆಗೆ ಬಾ ಅಂತ ಕರೆಯುವುದು, ಅಥವಾ ನನ್ನ ಹೃದಯದಲ್ಲಿರುವ ರಾಮಚಂದ್ರ ಇಲ್ಲಿಗೆ ಬಾ, ನನ್ನ ಹೃದಯದಲ್ಲಿರುವ ಬಿಂಬಮೂರ್ತಿಯೇ ಬಾ ಅಂತ ಕರೆಯುವುದು? ಆಗ್ನೇಯ ಮಂದಿರಿ ತೆಗೆದು ನೋಡಿ, ಪೂಜೆ ಮಾಡುವ ದೊಡ್ಡವರನ್ನ ಕೇಳಿ, ಸ್ಪಷ್ಟ ಹೇಳುತ್ತಾರೆ, ಆ ರಾಮಚಂದ್ರನ ರೂಪವನ್ನು ಇಲ್ಲಿ ಕರೆಯಲ್ಲ, ನಮ್ಮ ಒಳಗಿರತಕ್ಕಂಥ ಹೃದಯದಲ್ಲಿರುವ ಮೂರ್ತಿಯನ್ನೇ. ಆನೇಕ ಮಂದಿರ ತೆಗೆದು ನೋಡಿ, ಹೃದಯ ದೇವರನ್ನ ಪ್ರತಿಮಾದಲ್ಲಿ ಆವಾಹನೆ ಮಾಡುವ ಕ್ರಮ ಹೇಗೆ ಅಂದ್ರೆ ಬರೀತಾರೆ ಅಲ್ಲಿ, ಹಳೆಯ ಆಗ್ನೇಯ ಮಂಜರಿ ಪುಸ್ತಕ ಪ್ರಿಂಟ್ ಆಗಿದ್ದೆ, ಚೆನ್ನಾಗಿ ತೆಗೆದು ನೋಡಿ, ಅಲ್ಲಿ ಹೇಳುತ್ತಾರೆ, ನಮ್ಮ ಹೃದಯದಲ್ಲಿ ಕಮಲವಿರುತ್ತೆ, ಅದು ಕೆಳಮುಖವಾಗಿರುತ್ತೆ, ಅದನ್ನ ಓಂಕಾರದಿಂದ ಮೇಲ್ಮುಖ ಮಾಡಬೇಕು, ಅದನ್ನ ಓಂಕಾರದಿಂದ ಅರಳಿಸಬೇಕು, ಅದರೊಳಗೆ ಭಗವಂತ ಬಿಂಬಮೂರ್ತಿ ನಿಂತಿರ್ತಾನೆ, ಆತನನ್ನೇ ಪ್ರತಿಮೆಯಲ್ಲಿ ಆವಾಹನೆ ಮಾಡಬೇಕು ಅಂತ ಸ್ಪಷ್ಟ ಕಷ್ಟ ಕೊಡುತ್ತಾರೆ. ಈಗ ಹೇಳಿ ಆತನ ರೂಪ ಗೊತ್ತಿಲ್ಲ, ಆತನ ಗುಣ ಗೊತ್ತಿಲ್ಲ, ಆತನ ಕ್ರಿಯಾ ಗೊತ್ತಿಲ್ಲ, ಯಾಕೆ ನೀತ ಗುರುಗಳ ದರ್ಶನವೂ ಆಗಿಲ್ಲ, ಆತ ಅವರ ಮೂಸಿಯೂ ನೋಡಲಿಲ್ಲ. ಅಂಥ ಕಾಲಕ್ಕೆ ದಿನಾಗ್ಲೂ ಪ್ರತಿಮೆಯಲ್ಲಿ ನಮ್ಮ ಹೃದಯದಲ್ಲಿರುವ ದೇವರನ್ನ ಏನೂ ಗೊತ್ತಿಲ್ಲದೆ ಹೇಗೆ ಆವಾಹನ ಮಾಡುತ್ತಾ ಇದ್ದೀರಾ? ಅಷ್ಟೇ ಅಲ್ಲ, ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಬೇಕಾದರೂ ಸಹಜವಾದ ರೂಪ ಅದರಲ್ಲಿ ಮೊದಲೇ ಇರುತ್ತೆ. ಆದರೆ ಅಭಿಷೇಕ ಮಾಡುವ ಕಾರ್ಯಕ್ಕೆ ಸ್ಪಷ್ಟ ತಿಳಿಸ್ತಾರೆ, ಸಾಲಿಗ್ರಾಮದೊಳಗಿರುವ ರೂಪಕ್ಕೆ ನಮ್ಮ ಹೃದಯದೊಳಗಿರುವ ರೂಪವನ್ನು ತಂದು ಐಕ್ಯ ಚಿಂತನೆ ಮಾಡಿಯೇ ಅಭಿಷೇಕ ಮಾಡಬೇಕು ಅಂತ ಹೇಳುತ್ತಾರೆ. ಹಾಗಾದರೆ ನಮ್ಮ ಹೃದಯದೊಳಗಿರುವ ಮೂರ್ತಿಗೇನೆ ನಾವು ಅಭಿಷೇಕ ಪೂಜಾ ಎಲ್ಲ ಸಲ್ಲಿಸ್ತಾ ಇರೋದು? ನಮಗೀಗ ಹೇಗಾಯಿತು? ಹಾಗಾದರೆ ಆತನ ರೂಪ ಗೊತ್ತಿಲ್ಲ, ಗುಣ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅವನನ್ನು ಕರೆಯೋದು ಹೇಗೆ? ಸಾಲಿಗ್ರಾಮದಲ್ಲಾದರೂ ಐಕ್ಯ ಚಿಂತನೆ ಮಾಡೋದು ಹೇಗೆ? ಆ ಪ್ರತಿಮಾದಲ್ಲಾದರೂ ತರೋದು ಹೇಗೆ ಅಂದರೆ ಇಷ್ಟು ಕುರುಡಾಗಿ ಆತನ ಉಪಾಸನೆ, ಆ ಬಿಂಬನನ್ನೇ ಉಪಾಸನೆ ಮಾಡೋದು ಹೇಗೆ? ಈ ರಾಮ ಪ್ರತಿಮಾ ಇದೆ, ಈ ಪ್ರತಿಮಾದೊಳಗೆ ಬಿಂಬನನ್ನ ಸುರದದ್ದು, ಆ ಬಿಂಬನ ರೂಪ ಬೇರೆ, ಆದರೆ ಆ ಬಿಂಬನೇ ರಾಮನ ಆಕೃತಿಯಲ್ಲಿ ನಿಂತ. ಇಲ್ಲಿ ಅಯೋಧ್ಯಾ ನಗರದಲ್ಲಿ ರಾಮಾಯಣ ಕಾಲದಲ್ಲಿ ಬಂದ ರಾಮನಿಗೂ ಈ ಪ್ರತಿಮಾದಲ್ಲಿ ಸುರಿದ ಬಿಂಬನೇ ರಾಮನಾಗಿ ನಿಂತದ್ದಕ್ಕೂ ಈ ಚಿಂತನಾ ಕ್ರಮದಲ್ಲಿ ವ್ಯತ್ಯಾಸ ಇದೆ. ಏನಿದು ಅಂದರೆ, ಈ ಪ್ರತಿಮೆಯಲ್ಲಿ ನಮ್ಮ ಬಿಂಬನನ್ನು ಆವಾಹನ ಮಾಡಿದಾಗಲೂ ಆ ಪ್ರತಿಮಾ ತುಂಬ ರಾಮನ ಆಕಾರದಲ್ಲಿ ನಿಂತದ್ದು ನಮ್ಮ ಬಿಂಬನೇ, ಆದರೆ ಈ ರಾಮನ ಚಿಂತನೆಯಲ್ಲಿ ಚೂರು ವ್ಯತ್ಯಾಸ ಅಂದರು. ಏನದು ಅಂದರೆ, ನಮ್ಮ ಒಳಗೆ ಬಿಂಬಮೂರ್ತಿ ಇರ್ತಾನೆ. ಆ ಬಿಂಬಮೂರ್ತಿ ಯಾವ ಆಕಾರದಲ್ಲಿರ್ತಾನೆ ಅಂದರೆ ಜೀವನ ಆಕಾರದಲ್ಲಿರ್ತಾನೆ. ನಾವು ಕಾಗೆ ಆಗಿದ್ರೆ ಕಾಗೆ ಆಕಾರ, ಯಾವ ಆಕಾರದ ಆಕಾರದಲ್ಲಿರ್ತಾನೆ. ಅದಕ್ಕೆ ದೃಷ್ಟಾಂತ ಹೇಳಬೇಕಾದರೆ, ಆದವಾನಿಯಲ್ಲಿ ವಿಜಯದಾಸರು ತುಂಬಾ ಕಾಲ ವಾಸ ಮಾಡಿಕೊಂಡಿದ್ರು. ಅಲ್ಲೇ ಗೋಪಾಲದಾಸರಿಗೂ ಅಂಕಿತ ಕೊಟ್ಟರು, ವೇಣುಗೋಪಾಲದಾಸರಿಗೂ ಅಂಕಿತ ಕೊಟ್ಟರು. ಎಲ್ಲರನ್ನು ಉದ್ಧಾರ ಮಾಡಿ ತಿರುಗಾಡಿದ ಜಾಗ ಮಹಾ ಪುಣ್ಯಭೂಮಿ, ಮಂತ್ರಾಲಯದ ಹತ್ತಿರ ಇರುವಂತಹ ಆದವನಿ ಅಥವಾ ಆದವಾನಿ. ಅಲ್ಲಿ ಅವರಿರುವಾಗ ಒಂದು ದಿವಸ ಶಿಷ್ಯರ ಜೊತೆಗೆ ಹೋಗ್ತಾ ಹೋಗ್ತಾ ಒಂದು ಮನೆಯಲ್ಲಿ ಪುರಾಣ ಪ್ರವಚನ ಆಗುವುದನ್ನು ಕೇಳಿ ಶಿಷ್ಯರಿಗೆ ಜೋರಾಗಿ ಹೇಳಿದರು, ಇಲ್ಲಿ ಕಾಗೆ ಪುರಾಣ ಆಗ್ತಾ ಇದೆ ನೋಡು ಅಂತ ಹೇಳಿ ಹೋದರು. ಆ ಆಚಾರ್ಯರಿಗೂ ಕೇಳಿಸ್ತು. ಆಚಾರ್ಯರು ತುಂಬಾ ಒಳ್ಳೆಯವರು, ದಾಸರ ಮೇಲೆ ಭಕ್ತಿಯೂ ಇದೆ. ಏಕಾಂತದಲ್ಲಿ ದಾಸರ ಪಾದಕ್ಕೆ ಬಿದ್ದರು, ಏನು ಸ್ವಾಮಿ ಕಾಗೆ ಪುರಾಣ ಅಂದ್ರೆ ಅರ್ಥ ಇಲ್ಲದ ಪುರಾಣ ಅಂತ? ಹಾಗಾದರೆ ನನ್ನ ಪುರಾಣ ಅಷ್ಟೂ ವ್ಯರ್ಥವಾಗಿತ್ತೆ, ದೊಡ್ಡವರ ಅನುಗ್ರಹ ಮಾಡಬೇಕು ಅಂತ ಕಾಲಿಗೆ ಬಿದ್ದಾಗ ವಿಜಯದಾಸರು ಹೇಳಿದ್ರು ಅವರಿಗೆ, ಅಲ್ಲಯ್ಯ ನಿನ್ನ ಪುರಾಣ ವ್ಯರ್ಥ ಅಲ್ಲ, ಕಾಗೆ ಪುರಾಣ ಅಂತ ಯಾಕೆ ಹೇಳಿದೆ ಗೊತ್ತಾ? ನಿನ್ನ ಸ್ವರೂಪ ಕಾಗೆ, ಆದ್ದರಿಂದ ನೀನು ಹೇಳಿದ ಪುರಾಣ ಕಾಗೆ ಪುರಾಣ ಅಂತ ಅವರ ಸ್ವರೂಪವನ್ನೇ ತಿಳಿಸಿಕೊಟ್ರು. ಈಗ ನೋಡೋಣ, ಹಾಗಾದರೆ ನಮ್ಮ ಸ್ವರೂಪ ಕಾಗೆಯೋ ಕೋಳಿಯೋ ಏನೋ ಗೊತ್ತಿಲ್ಲ, ಏನಾದರೇನಂತೆ ಆನಂದಮಯ ರೂಪ. ಆದ್ದರಿಂದ ನಮ್ಮ ಸ್ವರೂಪ ಏನಿದೆ ಅದೇ ಆಕಾರದಲ್ಲಿ ಬಿಂಬ ಇರ್ತಾನೆ, ಆ ಆಕಾರ ಯಾವುದು ನಮಗೆ ಗೊತ್ತಿಲ್ಲ. ಆದರೆ ಈಗ ಕರೆಯುವುದು ಹೇಗೆ, ರಾಮ ರೂಪವಾದಂತಹ ಪ್ರತಿಮಾದಲ್ಲಿ ಬಿಂಬನನ್ನ ಕರೆಯುವುದು ಹೇಗೆ? ನೀನೇ ರಾಮ ಆಕೃತಿಯಲ್ಲಿ ಬಂದು ನಿಲ್ಲು ಅಂತ ಹೇಳಿದಾಗ ಅಲ್ಲಿ ರಾಮ ರೂಪ ಹೇಗೆ ಬಂದು ನಿಲ್ಲುತ್ತೆ ಅಂದರೆ ಇಷ್ಟು ಸರಿ. ನಮ್ಮ ಜೀವನ ಸ್ವರೂಪ ಕಾಗೆ ಅಂತಿಟ್ಟುಕೊಳ್ಳೋಣ, ನಮಗೆ ಗೊತ್ತಿಲ್ಲ ಕಾಗೆ ಅಂತಿಟ್ಟುಕೊಳ್ಳೋಣ. ಈಗ ನಿಮಗೆ ಸಕ್ಕರೆ ಗೊಂಬೆಗಳು, ಕಾಗೆಯ ಸಕ್ಕರೆ ಗೊಂಬೆಗಳು, ಕಾಗೆ ರೂಪದ ಸಕ್ಕರೆ ಗೊಂಬೆಗಳು ಕೊಟ್ಟೆ, ಒಂದು 100 ಕೊಟ್ಟೆ, ಆ ಜೊತೆಗೆ ಅಂಟನ್ನು ಕೊಟ್ಟೆ, ನಿಮಗೆ ಹೇಳಿದೆ ಈ ಕಾಗೆ ಗೊಂಬೆಗಳನ್ನೆಲ್ಲ ಕೂಡ ಜೋಡಿಸಿ ಅಂತ. ಹೇಗೆ ಜೋಡಿಸಬೇಕು? ಒಂದಕ್ಕೊಂದು ಒಂದಕ್ಕೊಂದು ಜೋಡಿಸಿ ಮೇಲ್ನೋಟಕ್ಕೆ ರಾಮನ ಆಕೃತಿ ಬರಬೇಕು ಅಂತ. ನೀವೆಲ್ಲ ಸೇರಿ ಆ ರಾಮನ ವಿಗ್ರಹ ತಯಾರು ಮಾಡಿದ್ದೀರಾ. ಈಗೇನಾಯಿತು, ರಾಮನೇನೋ ಕಾಣುತ್ತಾ ಇದ್ದಾನೆ, ರಾಮನ ತುಂಬ ಕಾಗೆಯ ರೂಪಗಳೇ ತುಂಬಿವೆ. ಹಾಗಾದರೆ ಈ ರಾಮ ರೂಪ ತುಂಬ ಏನಿವೆ? ಬರೀ ಕಾಗೆಗಳೇ ತುಂಬಿವೆ, ಕಾಗೆಗಳೆಲ್ಲ ಸೇರಿ ಮೇಲ್ನೋಟಕ್ಕೆ ರಾಮಚಂದ್ರ. ಇದನ್ನೇ ದಾಸರಾಯರು ಪಂಚನಾರಿ ತುರಗ ನವನಾರಿ ಕುಂಜರ ಅಂತಾರೆ. ಅಂದರೆ 9 ಹೆಣ್ಣು ಮಕ್ಕಳ ಚಿತ್ರ ಬಿಡಿಸಿದಾಗ ಮೇಲ್ನೋಟಕ್ಕೆ ಆನೆಯಂತೆ ಕಾಣುತ್ತೆ, ಒಳಗೆಲ್ಲ ಹೆಣ್ಣು ಮಕ್ಕಳೇ. ಅದೇ ಥರ ನಮ್ಮ ಬಿಂಬಮೂರ್ತಿ, ಅವನು ಯಾವ ಆಕಾರದಲ್ಲಿರ್ತಾನೋ ನಮಗೆ ಗೊತ್ತಿಲ್ಲ, ಆದರೆ ದೇವರನ್ನ ಕೇಳುವುದಿಷ್ಟೇ. ನೀನು ರಾಮ ರೂಪದಲ್ಲಿ ಬಂದು ನಿಲ್ಲು ಅಂದಾಗ ಸ್ವಾಮಿ ಆ ಏನು ಒಳಗೆ ಏನು ಆಕಾರ ಇರುತ್ತೆ ಅಂತ ಚಿಕ್ಕ ಚಿಕ್ಕ ಆಕಾರಗಳಿಂದ ತುಂಬಿದ ರಾಮ ರೂಪದಿಂದ ಬಂದು ನಿಲ್ಲುತ್ತಾನೆ. ಆಗ ನಾವು ಇಲ್ಲಿ ಉಪಾಸನೆ ಮಾಡಿದ್ದೇನು, ಬಿಂಬಾತ್ಮಕನಾದ ಬಿಂಬ ರೂಪದ ಅನೇಕ ರೂಪಗಳಿಂದ ತುಂಬಿದ ರಾಮಚಂದ್ರನ ಉಪಾಸನೆ. ಹಾಗಾದರೆ ಇಲ್ಲಿ ರಾಮಚಂದ್ರನ ಉಪಾಸನೆ ಅಂದ್ರೆ ಯಾವ ರಾಮನ ಉಪಾಸನೆ ಆಯಿತು? ಬಿಂಬನದ್ದೇ ಉಪಾಸನೆ, ಬಿಂಬನದ್ದೇ ರಾಮ ರೂಪದಲ್ಲಿ ಉಪಾಸನೆ. ಅನೇಕ ಚಿಕ್ಕ ಚಿಕ್ಕ ಆ ಬಿಂಬ ರೂಪಗಳೇನಿವೆ ಅದರಿಂದ ತಯಾರಾದ ರಾಮಚಂದ್ರನ ಉಪಾಸನೆ ನಾವು ಮಾಡುತ್ತೇವೆ. ಇಷ್ಟು ರಹಸ್ಯವಿದೆ. ಆದ್ದರಿಂದ ನೀತ ಗುರುಗಳ ದರ್ಶನ ಆಗಲಿಲ್ಲ, ಅವರ ಉಪದೇಶ ಆಗಲಿಲ್ಲ, ಅಷ್ಟಕ್ಕಿಂತ ಮೊದಲು ಬಿಂಬ ಎಂಬ ಶಬ್ದ ಬೇಡ ಎನ್ನುವುದು ಎಷ್ಟು ಮಾತ್ರವೂ ಸರಿಯಲ್ಲ ಎಂತ ವಿಜಯದಾಸರು ಅನೇಕ ಸುಳಾದಿಗಳಲ್ಲಿ, ಜಗನ್ನಾಥದಾಸರು, ಅರಣ್ಯಕಾಚಾರ್ಯರು ಸ್ಪಷ್ಟ ಸ್ಪಷ್ಟವಾಗಿ ಕೊಡುತ್ತಾರೆ. ಅವರು ಷೋಡಶಿಯಲ್ಲಿ ಸ್ಪಷ್ಟ ಹೇಳುತ್ತಾರೆ, ನೀತ ಗುರುಗಳ ದರ್ಶನಕ್ಕೆ ಮೊದಲು ಬಿಂಬನ ಕುರುಡು ಉಪಾಸನೆಯಿಂದ ಶೀಘ್ರವಾಗಿ ಆ ನೀತ ಗುರುಗಳ ದರ್ಶನ ಆಗುತ್ತೆ. ನಂತರ ಅಂದರೆ ನೀತ ಗುರುಗಳ ದರ್ಶನಕ್ಕೆ ಮೊದಲು ಈ ಬಿಂಬನ ಉಪಾಸನ ಅಂತ ಕರೆಯಬೇಡಿ, ಯಾಕೆ ಬಿಟ್ಟು ಬಿಟ್ಟು ಬರುವ ಚಿಂತನೆ ಧಾರಣೆ ಆಗುತ್ತೆ. ಈ ಧಾರಣೆಯಿಂದ ಅಂದರೆ ಆ ರೂಪದ ಗೊತ್ತಿಲ್ಲದಿದ್ದರೂ, ಗುಣ ಗೊತ್ತಿಲ್ಲದಿದ್ದರೂ, ಪ್ರತ್ಯೇಕ ಕ್ರಿಯಾ ಗೊತ್ತಿಲ್ಲದಿದ್ದರೂ ಆತನ ಕುರುಡು ಚಿಂತನೆ, ಇಂಥ ಗುಣ ಇಂಥ ಗುಣ, ಎಲ್ಲಿ? ರಾಮಕೃಷ್ಣಾದಿ ರೂಪಗಳಲ್ಲಿ ತಾನು ತೋರಿದ ಗುಣಗಳೇ ಇಲ್ಲಿವೆ ಇಲ್ಲಿವೆ ಅಂತ ಬಿಂಬನನ್ನೇ ಕುರುಡಾಗಿ ಉಪಾಸನೆ ಮಾಡಿದ್ದರಿಂದ, ಚಿಂತನೆ ಮಾಡಿದ್ದರಿಂದ ಬಿಂಬ ಉಪದೇಶ ಕೊಡುವಂತಹ ಗುರುಗಳ ದರ್ಶನ ಆಗಿ ನಂತರ ಬಿಂಬನ ಉಪದೇಶವಾಗಿ ಆ ಬಿಂಬನ ತೀವ್ರ ಉಪಾಸನೆ ಆಗ ಕೂಡುತ್ತೆ. ಅದರಿಂದ ಒಟ್ಟಾರೆ ನಾವು ಮಾಡೋದೇನು, ಹುಟ್ಟಿದಾಗ್ಲಿಂದ ಸಾಯೋ ಪರ್ಯಂತ, ಏವ ದೇವ ದರ್ಶನ ಆಗೋ ಪರ್ಯಂತ ಬಿಂಬನದ್ದೇ ಚಿಂತನೆ, ಗುರುಗಳ ದರ್ಶನ ಆಗೋ ಪರ್ಯಂತ ಕುರುಡಾಗಿ ಚಿಂತನೆ. ಇದೇ ಬಿಂಬನ ಚಿಂತನ, ಇದು ನಾವು ಅವಶ್ಯ ಮಾಡಲೇಬೇಕು. ಇದು ಮಾಡಿದರೆ ಏನಾಗುತ್ತೆ, ನಮ್ಮೊಳಗೆ ಸ್ವಾಮಿ ಇದ್ದಾನೆ, ಅವನೇ ಹತ್ತವತಾರದಲ್ಲಿ ಅದ್ಭುತವಾದ ತಾಕತ್ತನ್ನು ತೋರಿದ್ದಾನೆ, ಅವನೇ ತನ್ನ ರೂಪವನ್ನು ನನಗೆ ಪರಿಚಯ ಮಾಡಿ ಕೊಡಲಿದ್ದಾನೆ ಅಂತ ಗೊತ್ತಾದಾಗ, ಹೇ ಸ್ವಾಮಿ ನಿನ್ನನ್ನು ಒಮ್ಮೆ ನೋಡಬೇಕಂತಿದೆ, ನಿನ್ನ ರೂಪ ಪರಿಚಯ ಮಾಡಿಕೊಡುವ ಗುರುಗಳನ್ನು ತೋರಯ್ಯ ತೋರಯ್ಯ ಅಂತ ನಾವು ಶುರು ಮಾಡುತ್ತೇವೆ. ಈಗ ಅರ್ಥ ಆಯಿತು. ಈಗ ನಾವು ಮಾಡುವ ಸಾಧನೆಯ ಸಂಕಲ್ಪ ಏನು, ನನ್ನ ನೀತ ಗುರುಗಳ ದರ್ಶನ ಬೇಗ ಆಗಲಿ ಅಂತ ಸಂಕಲ್ಪ. ಈಗ ಮಾಡುವ ಸ್ನಾನ, ಈಗ ಮಾಡುವ ಸಂಧ್ಯಾ, ಈಗ ಮಾಡುವ ದೇವರ ಪೂಜಾ, ವೈಶ್ವದೇವ ಬರಿಹರಣ, ಎಲ್ಲದರ ತಾತ್ಪರ್ಯ ಏನು ಗೊತ್ತಾ, ನಿನ್ನ ರೂಪದ ಉಪದೇಶ ಕೊಡುವ ನೀತ ಗುರುಗಳ ದರ್ಶನ ಬೇಗ ಆಗಲಿ ಅಂತ ಇದರ ಸಂಕಲ್ಪ. ನಂತರ ಗುರುಗಳ ದರ್ಶನ ಆಗಿ ಉಪದೇಶ ಆದ ಮೇಲೆ ನಿನ್ನ ದರ್ಶನ ಬೇಗ ಆಗಲಿ ಅಂತ ಆತನ ಸಂಕಲ್ಪ ಮಾಡಿ ಸಾಧನೆ ಮಾಡಬೇಕಾಗುತ್ತೆ. ನೋಡಿ, ಇಷ್ಟು ಕಾಲ ಸಂಕಲ್ಪ ಮಾಡಿದವು, ಎಲ್ಲ ಸಾಧನೆ ಮಾಡಿದವು, ಯಾಕೆ ಮಾಡಬೇಕೋ ಗೊತ್ತಿಲ್ಲ, ಏನು ಮಾಡಬೇಕೋ ಗೊತ್ತಿಲ್ಲ. ಕತ್ತಲಲ್ಲಿ ಅದು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನಾವು ತಡಮಾಡ್ತಾ ಏನು ಅಲ್ಲಲ್ಲಿ ತಡಕಾಡ್ತಾ ತಿರುಗಾರೋರಂತೆ ಏನೋ ಸಾಧನೆ ಮಾಡ್ತಾ ಇದ್ವಲ್ವೇ. ಅದನ್ನು ಅರಣ್ಯಕಾಚಾರ ಸ್ಪಷ್ಟ ತೋರಿಕೊಡುತ್ತಾರೆ, ನೀವು ಮಾಡುವ ಸಾಧನೆಯನ್ನು ಸರಿಯಾಗಿ ನೋಡಿ, ಎಲ್ಲ ಎಡವೆ ಬೀಳ್ತಾ ಇದ್ದೀರಾ, ಏನು ಮಾಡಬೇಕೋ ಗೊತ್ತಿಲ್ಲದೆ ತಿರುಗಾಡ್ತಾ ಇದ್ದೀರಾ ಅಂತ ಕೂಗಿ ಕರೆದು ಹೇಳ್ತಾ ಇದ್ದಾರೆ ನಮ್ಮ ಅರಣ್ಯಕಾಚಾರ್ಯರು. ಇಲ್ಲಿ ಒಂದು ಪ್ರಶ್ನೆ ಬರಬಹುದು, ನೀವು ಅರಣ್ಯಕಾಚಾರ್ಯರ ಗ್ರಂಥಗಳನ್ನು ಇಟ್ಟುಕೊಂಡು ಹೊರಟಿದ್ದೀರಾ, ಆದರೆ ಬಹಳ ಜನ ಈ ಅರಣ್ಯಕಾಚಾರ್ಯರು ಹೇಳಿದ ವಿಷಯಗಳಿಗೆ ಪ್ರಮಾಣ ಗ್ರಂಥಗಳಲ್ಲಿ, ಆಕರ ಗ್ರಂಥಗಳಲ್ಲಿ ಎಲ್ಲೂ ಪ್ರಮಾಣವೇ ಸಿಗಲ್ಲಲ್ಲ, ಅವರ ಗ್ರಂಥಗಳನ್ನು ನಂಬಿ ಹೇಗೆ ನಡೆಯುವುದು ಅಂತ ಪ್ರಶ್ನೆ ಬರುತ್ತಲ್ಲ, ನೀವು ಹೇಗೆ ನಡೆಯುತ್ತೀರಾ ಅಂತದ್ದು ಬರುತ್ತೆ. ಇಲ್ಲಿ ಇಷ್ಟೇ, ಅವರಂತೂ ಮಹಾ ಅಪರೋಕ್ಷ ಜ್ಞಾನಿಗಳು, ಪ್ರತ್ಯಕ್ಷವಾಗಿ ದೇವರನ್ನ ಕಂಡವರು, ಅನೇಕ ಅನುಭವಗಳನ್ನು ತೋರಿದವರು ಮಹಾನುಭಾವರು. ಹೇಗೆ ವಿಜಯದಾಸರು ಅಡಿಗೆಯವನ್ನ ಕೈ ಹಿಡದೆ ಸುಧಾ ನುಡಿಸಿದರೋ, ಯದ್ಯಪಿ ಸುಧಾ ಪಂಕ್ತಿಗಳನ್ನಾಗಲಿ ಅಕ್ಷರಾಭ್ಯಾಸದಿಂದ ಸಂಸ್ಕೃತ ಅಧ್ಯಯನ ಆಗಲಿ ವಿಜಯದಾಸರು ಮಾಡಲಿಲ್ಲ, ಅದು ಎಲ್ಲರಿಗೂ ಗೊತ್ತು. ಆದರೆ ಅವರು ಕೈ ಹಿಡಿದರೆ ಅಡಿಗೆಯವನ ಬಾಯಿಯಿಂದಲೇ ಸುಧಾ ಬಂತು. ಮತ್ತೆ ಓದಿಲ್ಲ ಆದ್ದರಿಂದ ವಿಜಯದಾಸರಿಗೇನು ಗೊತ್ತಿಲ್ಲ ಅಂತ ಹೇಳಲಿಕ್ಕಾಗುತ್ತೋ? ಅದೇ ಥರ ಮಹಾನುಭಾವರಾಗಿರತಕ್ಕಂತಹ ಅರಣ್ಯಕಾಚಾರ್ಯರು ಹೇಳುತ್ತಾರೆ ಅಧ್ಯಾತ್ಮ ರಸರಂಜನೆಯಲ್ಲಿ, ಮಧ್ವಾಚಾರ್ಯರ ಗ್ರಂಥಗಳೇ ನಾನು ಹೇಳಿದ್ದಕ್ಕೆ ಪ್ರಮಾಣ ಅಂತ ಹೇಳುತ್ತಾರೆ. ಅದರಿಂದ ಇಷ್ಟಂತೂ ಸಿದ್ಧ, ಅವರಂತೂ ಆಪ್ತರು, ಮಹಾಜ್ಞಾನಿಗಳು, ಜಗತ್ತನ್ನೇ ನಡೆಸಿದ ಧೀಮಂತರವರು. ಅವರ ಮಾತು ನಮಗೆ ಪ್ರಮಾಣ. ಹೇಗೆ ಪ್ರಮಾಣ ಅಂದರೆ ಅವರ ಬಾಯಿಯಿಂದ ಆಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧವಾದ ಒಂದೂ ವಾಕ್ಯ ಬರಲ್ಲ ಅಂತ ನನ್ನ ಸಾಕ್ಷಿ ನನಗೆ ಹೇಳುತ್ತಾ ಇದೆ. ನಾನದನ್ನು ನಂಬಿ ನಡೆಯುತ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಅದಕ್ಕೆ ಪ್ರಮಾಣ ಇದ್ದೇ ಇರಬೇಕು, ಅವರು ಹೇಳಿದ ಪ್ರತಿಯೊಂದು ವಾಕ್ಯಕ್ಕೂ. ಹುಡುಕಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ, ನಮಗೆ ಎಲ್ಲಿ ಸಿಗಲಿಕ್ಕೆ ನೋಡುತ್ತಾ ಇದ್ದೇವೆ. ಆದರೆ ಪ್ರಮಾಣ ಸಿಕ್ಕಿಲ್ಲ ಅಂತ ಅಂಥ ಅದ್ಭುತವಾದ ಮಹಾಜ್ಞಾನಿಗಳ ಗ್ರಂಥವನ್ನು ಬಿಸಾಡಿದರೆ ನಮ್ಮಷ್ಟು ಮೂರ್ಖರು ಇನ್ನೊಬ್ಬರಿರ್ತಾರೋ? ಆದ್ದರಿಂದ ಇಷ್ಟು, ಯಾರಾದರೆ ವಿಷ್ಣುತೀರ್ಥರ ಮಾತಿನಲ್ಲಿ ಪ್ರಾಮಾಣ್ಯವಿದೆಯೋ ಆಚಾರ್ಯರ ಗ್ರಂಥಗಳಲ್ಲಿ ಇದ್ದದ್ದನ್ನೇ ಅವರು ಬರೆಯುತ್ತಾರೆ. ಅಷ್ಟೇ ಅಲ್ಲ, ಅಪರೋಕ್ಷ ಜ್ಞಾನಿಗಳು ಆಚಾರ್ಯರ ಗ್ರಂಥದಲ್ಲಿ ಆಚಾರ್ಯರು ಎಷ್ಟು ಹೇಳಿದ್ದಾರೆ ಅಂದರೆ ಸಾಮಾನ್ಯ ಜನಕ್ಕೆ ಎಷ್ಟಟಕ ಬೇಕೋ ಅಷ್ಟು ಹೇಳಿದ್ದಾರೆ. ಗೋಪ್ಯವಾದದ್ದನ್ನ ಬಚ್ಚೇ ಇಟ್ಟಿದ್ದಾರೆ, ಅವರು ಬಚ್ಚಿಟ್ಟೇ ಇಟ್ಟಿದ್ದಾರೆ. ಆದ್ದರಿಂದ ಇವರು ಬಂದರು, ಆಚಾರ್ಯರ ಗ್ರಂಥದಲ್ಲಿ ಹೇಳಿದ್ದನ್ನೂ ಹೇಳಿದ್ರು, ತಮಗೆ ಅಪರೋಕ್ಷ ಜ್ಞಾನದಿಂದ ಅನುಭವವಾದದ್ದನ್ನೂ ಸೇರಿಸಿ ಹೇಳಿದ್ರು. ಇದನ್ನ ಹೆಜ್ಜೆ ಹೆಜ್ಜೆಗೂ ವಿಜಯದಾಸರ ಸುಳಾದಿಗಳಲ್ಲಿ ನಾವು ನೋಡಬಹುದು, ಅದ್ಭುತವಾಗಿ ಹೇಳುತ್ತಾರೆ ಅವರು. ಯದ್ಯಪಿ ಸುಮಧ್ವ ವಿಜಯದಲ್ಲಿ ಮಧ್ವರಾಯರ ಲೀಲೆಗಳು ನಮಗೆ ಗೊತ್ತು, ಆದರೆ ವಿಜಯದಾಸರು ಒಂದು ಪದ ಬರೆಯುತ್ತಾರೆ, ಸುಮಧ್ವ ವಿಜಯದಲ್ಲಿ ಗ್ರಂಥ ವಿಸ್ತಾರ ಆಗುತ್ತೆ ಅಂತ ಕೆಲವು ಮಾತ್ರ ಹೇಳಿದ್ದಾರಪ್ಪ. ನನ್ನ ದೃಷ್ಟಿಯಿಂದ, ಏನು ಜ್ಞಾನ ದೃಷ್ಟಿಯಿಂದ, ಮಧ್ವರಾಯರು ಮಾಡಿದ ಸುಮಧ್ವ ವಿಜಯದಲ್ಲಿ ಬಾರದೇ ಇರುವಂತಹ ಅನೇಕ ಲೀಲೆಗಳಿವೆ, ಕೆಲವನ್ನು ಹೇಳುತ್ತೇನೆ ಅಂತ ಪದದಲ್ಲಿ ಹೇಳುತ್ತಾರೆ. ಮತ್ತೆ ಇದಕ್ಕೇನು ಹೇಳಬೇಕು, ವಿಜಯದಾಸರು ಹೇಳಿದ ಮಧ್ವರಾಯರ ಲೀಲೆಗಳಿಗೆ ಸುಮಧ್ವ ವಿಜಯದಲ್ಲಿ ಇಲ್ಲ ಆದ್ದರಿಂದ ಅಪ್ರಮಾಣ ಅಂತ ಹೇಳಬೇಕಾ? ಅಪರೋಕ್ಷ ಜ್ಞಾನಿಗಳಾದಂತಹ ಮಹಾನುಭಾವರು ಹೇಳಿದ್ದಾರೆ, ಇದ್ದದ್ದನ್ನೇ ಹೇಳಿದ್ದಾರೆ ಅಂತ ತಲೆಬಾಗಿ ಸ್ವೀಕಾರ ಮಾಡಬೇಕಾ? ಹಾಗೆ ಅರಣ್ಯಕಾಚಾರ್ಯರು ಹೇಳಿರ್ತಕ್ಕಂತಹ ಗ್ರಂಥದಲ್ಲಿ ಏನು ಆಚಾರ್ಯರು ಹೇಳಿದ್ದಾರೆ ಅದೆಲ್ಲ ಮಾತುಗಳು ಬಂದಿವೆ, ಅವರ ಅನುಭವದ ನುಡಿ ಮಾತುಗಳು, ಅಪರೋಕ್ಷ ಜ್ಞಾನದಿಂದ ಅದ್ಭುತವಾದ ನುಡಿ ಮಾತುಗಳು ಬಂದಿವೆ. ಅವುಗಳನ್ನು ನಮಗೆ ಅದಕ್ಕೆ ತಕ್ಕಂತ ಪ್ರಮಾಣ ಹುಡುಕಲಿಕ್ಕೆ ಆಗಿಲ್ಲ ಅಂತ ಒಂದು ಕಾರಣದಿಂದ, ಇವಕ್ಕೆ ಪ್ರಮಾಣ ಇಲ್ಲ ಅಂತ ಹೆಸರಿಟ್ಟು ಗ್ರಂಥಗಳನ್ನು ಬದಿಗೆ ಬಿಸಾಡುವುದು ನ್ಯಾಯವೇ? ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನನಗಂತೂ ಅವರ ಮಾತಿನಲ್ಲಿ ಆಪ್ತಿ ಇದೆ. ಅವರು ಮಹಾಜ್ಞಾನಿಗಳು, ಅವರು ಆಚಾರ ಸಿದ್ಧಾಂತಕ್ಕೆ ವಿರುದ್ಧವಾದ್ದು ಯಾವುದು ಬರೆಯಲಿಕ್ಕೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅದನ್ನು ನಂಬಿ ನುಡಿದು ನಡೀತಾ ಇದ್ದೇನೆ. ನಾನು ಈ ಪ್ರವಚನ ಮಾಡುತ್ತಾ ಇರೋದು, ಎಲ್ಲ ಕಡೆ ಮಾಡುತ್ತಾ ಇರೋದು ಆ ವಿಷ್ಣುತೀರ್ಥರ ಗ್ರಂಥಗಳನ್ನು ಮೆರೆಸಲಿಕ್ಕಲ್ಲ, ಜನಗಳನ್ನು ಉದ್ಧಾರ ಮಾಡಲಿಕ್ಕಲ್ಲ. ಪದೇ ಪದೇ ಹೇಳಿದರೆ ಆ ಗ್ರಂಥ ನನ್ನ ತಲೆಯಲ್ಲಿ ಕೂತು ಅನುಷ್ಠಾನಕ್ಕೆ ಬಂದು ಈ ಜೀವನದಲ್ಲಿ ಸಾಯುವಾಗ ನನಗೆ ತೃಪ್ತಿಯಿಂದ ನಾನು ಗ್ರಂಥಗಳನ್ನು, ಈ ಮಹಾನುಭಾವರ ಗ್ರಂಥಗಳನ್ನು ಅನುಷ್ಠಾನಕ್ಕಿಟ್ಟೆ ಅಂತ ತೃಪ್ತಿಯಿಂದ ಸಾಯಲಿಕ್ಕೆ ನಾನು ಈ ಪ್ರಯತ್ನ ಮಾಡ್ತಾ ಇದ್ದಾನಷ್ಟೇ ಹೊರತು ಇನ್ನೇನು ಯಾರನ್ನು ಉದ್ಧಾರ ಮಾಡಲಿಕ್ಕಾಗಲಿ, ಆಚೆಗೆ ನಮ್ಮ ವಿಷ್ಣುತೀರ್ಥ ಗ್ರಂಥಗಳನ್ನು ಮೇಲೆ ಇಟ್ಟು ಮೆರೆಸುವಂಥ ತಾಕತ್ತು ನನಗೂ ಇಲ್ಲ, ನನ್ನ ಯೋಗ್ಯತೆ ಅದೂ ಅಲ್ಲ. ಕೇವಲ ನಾನು ಉದ್ಧಾರ ಆಗಬೇಕು ಎಂಬ ಬರೀ ಸ್ವಾರ್ಥದಿಂದಲೇ ಮಾಡ್ತಾ ಇದ್ದೇನೆ. ಆ ಮಾರ್ಗದಲ್ಲಿ ಯಾರು ಕೇಳುತ್ತಾರೋ ಅವರು ಸಂತೋಷ ಪಡಲಿ. ಇಷ್ಟು ಪ್ರಮಾಣ, ಅವರ ಗ್ರಂಥ ನನಗೆ ಪ್ರಮಾಣ, ಅದು ನಂಬಿ ನುಡಿದು ನಡೀತಾ ಇದ್ದೇನೆ. ಅದನ್ನು ಯಾರು ನಂಬಲಿಕ್ಕೆ ಸಿದ್ಧಿದ್ದಾರೋ ಅವರೆಲ್ಲರೂ ಕೇಳಬಹುದು. ಇಲ್ಲ, ಅವರ ವಾಕ್ಯದಲ್ಲಿ ಪ್ರಾಮಾಣ್ಯ ಇಲ್ಲ, ಯಾಕೆ ಅಂದರೆ ಅವರು ನುಡಿದ ವಾಕ್ಯಗಳಿಗೆ ಪ್ರಮಾಣಗಳು ಸಿಗ್ತಾ ಇಲ್ಲ, ನಾವು ನಂಬಲ್ಲ ಅನ್ನುವರು ಯಾರು ಪ್ರವಚನ ಕೇಳಲಿಕ್ಕೆ ಬರಬೇಕಾಗಿಲ್ಲ. ಅವರಿಗೆ ದೂರದಿಂದ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಡ್ತಾ ಇದ್ದೇನೆ. ಯಾಕೆಂದರೆ ಅಂಥ ಮಹಾನುಭಾವರ ಗ್ರಂಥ ನುಡಿದು ನಡೆಯೋಣ, ಚೆನ್ನಾಗಿ ಅನುಷ್ಠಾನ ಮಾಡೋಣ. ಅಪರೋಕ್ಷ ಜ್ಞಾನಿಗಳು ಚೆನ್ನಾಗಿ ಕೊಟ್ಟಿದ್ದಾರೆ, ಆ ಮಹಾನುಭಾವರ ವಾಕ್ಯವನ್ನು ಕೇಳಿ ನಡೆಯೋಣ. ಹಾಗೆ ಶೇಷದಾಸರು ಕೂಡ ಅನೇಕ ಅನುಭವದ ಮಾತುಗಳನ್ನು ಇಲ್ಲಿ ತುಂಬಿ ತುಂಬಿ ಶಾಸ್ತ್ರದ ಮಾತುಗಳಲ್ಲಿ ಅನುಭವದ ಮಾತನ್ನು ತುಂಬಿದ್ದಾರೆ. ಆ ಅನುಭವವು ಪ್ರಕಾಶ ಸಂಹಿತ ಮೊದಲಾದ ಅನೇಕ ಗ್ರಂಥಗಳಲ್ಲಿ ರಹಸ್ಯವಾಗಿ ಬಚ್ಚಿಟ್ಟು ಹೇಳಿದೆ. ಹುಡುಕುವ ತಾಕತ್ತು ನಮಗಿಲ್ಲ. ಅಷ್ಟು ಮಾತ್ರಕ್ಕೆ ಮಹಾನುಭಾವರ ವಾಕ್ಯಗಳನ್ನು ಅಲ್ಲ ಗಳೆಯಬಾರದು ಅಂತ ನನ್ನ ಅಭಿಪ್ರಾಯ. ಆ ರೀತಿಯಲ್ಲಿ ನಾನು ಈ ಪ್ರವಚನಗಳನ್ನು ಮಾಡುತ್ತಾ ಇದ್ದೇನೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಒಂದು ಸ್ಕ್ಯಾನ್ ಮಾಡಿ ಹಾಕ್ಬಿಡ್ಬೇಕು, ನಮ್ಮ ಸಂಧ್ಯಾ ಬರ್ತದೆ.
ಸಂಸ್ಕೃತದ್ದು ಕನ್ನಡ ಬರಲ್ಲ
ಅಲ್ಲಲ್ಲ, ಅದನ್ನ ಕಂಪ್ಯೂಟರ್ಲಿ ಫೀಡ್ ಮಾಡಿಕೊಂಡು ಲಿಪಿಯಲ್ಲಿ ಕನ್ವರ್ಟ್ ಮಾಡಿಬಿಟ್ರೆ ಆಯ್ತು. ಭಾಷೆ ಕನ್ನಡ ಇರುತ್ತೆ, ಸಾಕು. ಇಂಗ್ಲಿಷು ಪ್ಲಸ್ ಸಾನ್ಸ್ಕ್ರಿಟ್ ಪ್ಲಸ್ ತಮಿಳು ಎಲ್ಲದಲ್ಲಿ ಹಾಕ್ಬಿಟ್ಕೊಂಡು ಮೂರು ಹಾಕ್ಬಿಟ್ರೆ ಆಯ್ತು. ಮಾಡಿಬಿಟ್ಟು ಇವಾಗ ಅಪ್ಲೋಡ್ ಮಾಡಿಬಿಟ್ರೆ ಆಯ್ತು. ಅದು ಅವ್ರಿಗೆ ಕಟ್ ಆಗ್ಬಿಡ್ತಾರೆ.
ಲೈವ್ ವೆಬ್ ಕ್ಯಾಸ್ಟ್ ಓಪನ್ ಮಾಡ್ರಿ, ವೆಬ್ಸೈಟ್ ಅಲ್ಲಿ ಲಿಂಕ್ ಓಪನ್ ಮಾಡಿರೋರು ತೋರಿಸ್ತಾರೆ. ಅವರು ವಿಸಿಟರ್ ಸಿಟಿ ಅಂತ ಕೊಟ್ರು, ಬೆಂಗಳೂರು 206, ಕೊಯಮತ್ತೂರು 25, ಚೆನ್ನೈ 20, ತಿರುಚಿರಾಪಲ್ಲಿ 11.
ಅದು ಕಾಮನ್ ಇದೆ, ಇದು ಕಾನ್ಸ್ಟೆಂಟ್ ಇದ್ದಾರೆ. ಮೈಸೂರು 9.
ಹೌದೌದು, ಇವರು ಇವರು ಕಾನ್ಸ್ಟೆಂಟ್ ಆಗಿ ನಾರ್ಬರ್ ಹೋಗಿ ಸಾಂತಾ ಕ್ಲಾರಾ ಅವರು
ಬಾಂಬೆ ಅಲ್ವಾ ಸಾಂತಾ ಕ್ಲಾರಾ?
ಇಲ್ಲ ಇಲ್ಲ ಸರ್, ಇದನ್ನ
ಫಾರಿನ್
ಯುಎಸ್
ಹೈದರಾಬಾದ್. ಐದು
ನಿಮಿಷ ಸಿಟಿ ಹಾಕ್ಬಿಡ್ತೀನಿ, ಐದು ಐದು ಕಾಂಟಿನೆಂಟ್ ಕಂಟ್ರಿ ಹಾಕ್ತೀನಿ. ನಿಮಿಷ ಯುನೈಟೆಡ್ ಸ್ಟೇಟ್ಸ್ 41, ಇಂಡಿಯಾ 284, ಅರಬ್ ಸೌದಿ ಅರೇಬಿಯಾ 3 ಜನ. ಹೌದೌದು, ರಿಯಾದಿಂದ ಒಬ್ಬರೇ ಬರ್ತಾರೆ. ಮೂರು ಕಂಟ್ರಿ ನೋಡಿದಾರೆ
ಯಾಕಾದ್ರು
ಇವತ್ತು
ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್, ಅರಬ್. ಟೋಟಲ್ 328.
329 ಇವತ್ತು
ನೋಡಿರೋದು
ಕಾಸ್ಟ್.
ಓಹೋ,
ಮಯಾಮಿ
ಮೊದಲು ನೋಡೋಣ. ಮೇಲಿಂದ ಬ್ಯಾಂಗ್ಳೂರು 207, ಕೊಯಮತ್ತೂರು 25, ಚೆನ್ನೈ 20, ತಿರುಚಿರಾಪಲ್ಲಿ 11, ಮೈಸೂರು 13 ಇತ್ತು ನಿನ್ನೆ 95. ಇದು
ನಿನ್ನೆ ನಾನು ಒಂದು ಮಿಸ್ಟೇಕ್ ಮಾಡ್ಬಿಟ್ಟಿದ್ದೆ, ಅದು ಲೈವ್ ವೆಬ್ಕಾಸ್ಟ್ ಕ್ಲಿಕ್ ಮಾಡಿರಲಿಲ್ಲ, ಅದಕ್ಕೆಲ್ಲ ಅದು ವೆಬ್ಸೈಟ್ ಬಂದಿರೋದೆಲ್ಲ ತೋರಿಸ್ತ. ಆಮೇಲೆ ನೋಡ್ದೆ ಮನೆಗೆ ಹೋಗಿ, ನೋಡಿರಲಿಲ್ಲ ಆಮೇಲೆ. ಅದು ಇದು ಇದಕ್ಕೆ ಮಾತ್ರ, ಅದು ಇದಕ್ಕೆ ಬಂದ್ರೆ ಮಾತ್ರ ನೋಡಿ ನೋಡಿದ್ದಾರೆ ಅಂತ. ನಾನು ವೆಬ್ಸೈಟ್ ಬಂದಿರೋರ್ನೆಲ್ಲ ಲೆಕ್ಕ ಹಾಕ್ಬಿಟ್ಟಿದ್ದೆ,
ಸ್ವಲ್ಪ
ಜಾಸ್ತಿ ಆಗ್ಬಿಟ್ಟಿದೆ, 700 ಆಗ್ಬಿಟ್ಟಿತ್ತು.
ಮೈಸೂರು 9, ಹೈದರಾಬಾದ್ 5, ಆನ್ ಆರ್ಬರ್ 5, ಸೆಕೆಂಡ್ರಾಬಾದ್ 5, ಸಾಂಟಾ ಕ್ಲಾರಾ 4, ಸೆಡರ್ ಪಾರ್ಕ್, ಅಬುಧಾಬಿ 3, ಸಿಮಿ ವ್ಯಾಲಿ, ಮಿಯಾಮಿ ಅಂತ, ಮಿಯಾಮಿ, ಕೊಲಂಬಿಯಾ 3, ಕೊಲಂಬಿಯಾದಲ್ಲಿ ಕೊಲಂಬಿಯಾ 3, ಶರ್ಬೋಟ್ 3, ಕಮ್ಮಿಂಗ್ ಅಂತ ಯಾವ್ದು, ಮ್ಯಾಂಗ್ಳೂರು 1, ಆಮೇಲೆ ಸನ್ ಸಿಟಿ ವೆಸ್ಟ್, ಸ್ಯಾನ್ ಮ್ಯಾಥ್ಯೂ, ಚಿಕಾಗೋ, ಕ್ಲಾರ್ಕ್ ವಿಲ್ಲಿ, ನೋವಿ, ಕರ್ನೂಲಿಂದ ಒಬ್ಬರಿದ್ದಾರೆ, ಬೆಲ್ಲಿವ್ಯೂ, ಪಿಂಪ್ರಿ, ಚಿಂಚವಾಡ, ಚಿಂಚವಾಡಿಂದ ಒಬ್ರು, 386 ಟೋಟಲ್. ನಾ ಯಾರಿಗೂ ಗೊತ್ತಿಲ್ಲ, ಸ್ವಲ್ಪ ಯಾರಿಗೂ ಗೊತ್ತಿಲ್ಲ.
ಇಲ್ಲ ಸರ್, ಇವತ್ತು 60 ಆಯ್ತು, 61 ಕಾನ್ಕರೆಂಟ್ ಇಯರ್ಸ್. ನೆನ್ನೆ 50 ಇತ್ತು, ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಾಗ 23, ಆಮೇಲೆ 37, 47, 50, 62, ಅಂದ್ರೆ ಒಂದೇ ಸಮ ನೋಡಿರೋದು ಕಂಪ್ಲೀಟ್, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಅಂತ ನೋಡಿರೋದು 63. ಆಗ್ಲಪ್ಪ
ಯಾರು ಪಡ್ಕೊಳ್ತಾರೋ ಅವ್ರಿಗೆ ಸಂಕಲ್ಪ ಯಾರು ಬೇಕಾದ್ರೂ ಕೇಳ್ತಾರೆ ಅಷ್ಟೇ.
ಅಲ್ಲ ಎಷ್ಟು ರೀಚ್ ಆಗ್ತಾ
ಇದಾರೆ ರೀಚ್ ಆಗ್ತದೆ.
ಆಮೇಲೆ ಅವ್ರೇನ್ ಗೊತ್ತಾ, ಡೌನ್ಲೋಡ್ ಪ್ರವಚನ ನೋಡಿದಾರೆ ತುಂಬಾ ಜನ ನೋಡಿದಾರೆ, ಅದು ತೋರಿಸ್ತೀನಿ ಅದ್ರದ್ದು ಸ್ಟಾಟಿಸ್ಟಿಕ್ಸ್.
ಬ್ರಾಡ್ಕಾಸ್ಟ್ ಆಫ್ ಮಾಡೋಣ. ಅವ್ರಿಗೆ ಹೋಗುತ್ತೆ ಸರಿ. ಆ ಪುಸ್ತಕ ಇಟ್ಟಿದ್ದೀನಪ್ಪ ನೋಡಿದ್ಯಾ? ಎರಡು ಡೌನ್ಲೋಡ್ ಮಾಡಿದಾರಲ್ಲ ಕಸುಡಾದಿ
ತೋರ್ಸುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೈಯೆಸ್ಟ್ 171.
ಯಾವುದು?
ಆ ಚತುರ್ದಶಿ ಇಂಟ್ರೊಡಕ್ಷನ್ ಎಲ್ಲರೂ ಡೌನ್ಲೋಡ್ ಮಾಡಿ 171 ಪೀಪಲ್. ಅವನ್ ಮಕಸುಳಾದಿದ್ ಮಾಡಿದ್ದಾರೆ July 20th. ಆ ಡೇಟ್ 66 ಜನ ಡೌನ್ಲೋಡ್ ಮಾಡಿದ್ದಾರೆ.
ಚತುರ್ದಶಿ 4 ಚತುರ್ದಶಿ 2 ಗುರು ವಿಜಯ ಭಟ್ರ ಸುಳಾದಿಗಳು 33.
ಅದು ವಿರಾಟ್ ರೂಪ ಒಟ್ಟಿನಲ್ಲಿ ಎಲ್ಲಾ ಡೌನ್ಲೋಡ್ ಮಾಡಿದ್ಯಾರ, ಒಂದ್ ಫೈಲು ಬಿಟ್ಟಿಲ್ಲ. ಅಂದ್ರೆ ಯಾರಾದ್ರೂ ಮಾಡೇ ಇದಾರೆ ಡೌನ್ಲೋಡ್.
ಹರಿವಂಶ ಮೇಲೆ ಮಾಡಿದ ಹರಿವಂಶ 19.
ಭಾಗವತ
ರಾಷ್ಟ್ರಪತಿ ಭಾಗವತ
ಅಪ್ಲೋಡ್ ಮಾಡಿಲ್ಲ.